ರಾಣನಿಗಿಂತ ಸತ್ಯನ ಆಧಿಕ್ಯ ಸತ್ಯವಂತಕ್ಕಂತ ವ್ಯಕ್ತಿಯ ಆಧಿಕ್ಯವನ್ನು ಹೇಳೋದೇ ಅಲ್ಲಿ ತಾತ್ಪರ್ಯ. ಅತ್ರ ಸ್ಮೃತಿಂಚಾಹ ಉತ್ತಮತ್ವಂ, ಅದು ಸ್ಮೃತಿ ಕೂಡ ಮಾತನ್ನು ಹೇಳ್ತಾ ಇದೆ. ಉತ್ತಮತ್ವಂ ಹಿ ದೇವಾನಾಂ ಮುಕ್ತಾವಪಿ ಹಿಮಾನವಾತ್ ದೇಭ್ಯ ಪ್ರಾಣಸ್ಯ ತಸ್ಮಾಚ್ಚ ನಿತ್ಯ ಮುಕ್ತಸ್ಯ ವೈ ಹರೇಹೇ ಇತಿ ಬೃಹತ್ತಂತ್ರೇ. ಬೃಹತ್ತಂತ್ರ ಅನ್ನೋ ಸ್ಮೃತಿ ಹೇಳ್ತಾ ಇದೆ. ಉತ್ತಮತ್ವಂ ಹಿ ದೇವಾನಾಂ ಮುಕ್ತಾನಾಪಿ ಮಾನವಾತ್, ಮುಕ್ತವೂ ಅಪಿ ಮುಕ್ತಿಯಾದ ಮೇಲೂ ಕೂಡ ಮಾನವಾತ್ ಮನುಷ್ಯರಿಗಿಂತ ದೇವಾನಾಂ ಉತ್ತಮತ್ವಂ, ದೇವತೆಗಳೇ ಶ್ರೇಷ್ಠ. ಅಂದ್ರೆ ಮುಕ್ತ ಅಮುಕ್ತ ಮನುಷ್ಯರಿದ್ದಾರೆ, ಅಮುಕ್ತ ದೇವತೆಗಳಿದ್ದಾರೆ, ಯಾರು ಶ್ರೇಷ್ಠ ಇಲ್ಲಿ? ಅದೇ ರೀತಿನೇ ಮುಕ್ತರಾದ ಮೇಲೂ ಕೂಡ ಯಾರು ಶ್ರೇಷ್ಠ? ದೇವತೆಗಳೇ ಶ್ರೇಷ್ಠ ಅಂತ ಹೇಳಿದರು. ಅದರಲ್ಲೂ ಕೂಡ ತೇಭ್ಯ ಪ್ರಾಣಸ್ಯ, ಅದರಲ್ಲೂ ಕೂಡ ದೇವತೆಗಳಲ್ಲಿ ಯಾರು ಶ್ರೇಷ್ಠ? ಪ್ರಾಣದೇವರು. ಮುಂದೆ ಹೇಳ್ತಾರೆ, ತಸ್ಮಾಚ್ಯ ಅವರಿಗಿಂತ ನಿತ್ಯ ಮುಕ್ತಸ್ಯ ವೈಹರೇಹಿ ಹರಿ ಉತ್ತಮ ಅಂತ ಹೇಳಿದ್ದಾರೆ. ಅಂದಮೇಲೆ ಯಾವ ಗೊಂದಲಕ್ಕೂ ಕಾರಣ ಇಲ್ಲ, ವಿಶೇಷಣ ಹಾಕಿದ್ದಾರೆ. ಹರಿ ಸರ್ವೋತ್ತಮ ನಿತ್ಯ ಮುಕ್ತ ಅಂತ ಪದ ಉಪಯೋಗಿಸಿದ್ದಾರೆ. ವಾಯುದೇವರು ಏನಲ್ಲ, ನಿತ್ಯ ಮುಕ್ತರಲ್ಲ. ಅಂದಮೇಲೆ ನ್ಯಾಚುರಲ್ ಏನಾದ್ರೆ ಈಗ ಬಾಹಿಬಿಟ್ಟು ಕಡಿಮೆ ಆಗ್ಬಿಟ್ಟು, ಇದ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಯಾವ ಸಮಸ್ಯೆ ಏನೂ ಬರೋದಿಲ್ಲ. ಮೊದಲು ಇಷ್ಟು ವಾಯು ಸರ್ವತ್ವಲ್ಲಿ ತಯಾರಿರಲಿಲ್ಲ, ಅದು ಒಪ್ಪಿಸಿದ್ವಿ. ಇವಿಟ್ಟು ಸರ್ವತ್ವತ್ವ ಒಪ್ಪೋದಿಲ್ಲ ಅಂತ ಅದನ್ನು ಒಪ್ಪಿಸಿದ ಹಾಗೆ ಆಗಿತ್ತು. ನೆಕ್ಸ್ಟ್ ಪ್ರಾಣ ಇಟ್ಟುಕೊಟ್ಟು ವಾಯು ಏನರ್ಥ ಈಗ? ಇಬ್ರು ಎಲ್ಲೆಲ್ಲಿ ಹೇಳ್ತಾರೋ ಪದಕ ಅಂಡರ್ಸ್ಟುಂಡ್. ಅಲ್ಲಿ ಮುಕ್ತಿಯಲ್ಲಿ ರುದ್ರ ಅಂತ ಹೇಳಿದ್ರೆ ಶೇಷ ಅಂತ ಅರ್ಥ, ಮುಕ್ತಿಯಲ್ಲಿ ವಾಯು ಅಂದ್ರೆ ಬ್ರಹ್ಮ ಅಂತ ಅರ್ಥ. ಮುಕ್ತರಲ್ಲಿ ಯಾರಿಲ್ಲ? ವಾಯುದೇವರಿಲ್ಲ ಮತ್ತು ರುದ್ರದೇವರಿಲ್ಲ. ಏನಾಗ ಮುಕ್ತರಾಗ್ತಾರವರು? ಶೇಷದೇವರಾಗಿ. ಆದ್ರಿಂದ ಕೆಲವು ಪದಗಳು ಉಪಯೋಗಿಸಿದಾಗ ಅದೇ ಅರ್ಥ ಅಂತ ಅರ್ಥ. ಕೃತಿಯ ನಿಷ್ಠ ನಿನ್ನೆ ಆಯ್ತು, ಅದೆಲ್ಲ ಕೆಲವು ವಾಕ್ಯಗಳು ಬಂತು ಗೊತ್ತಾಯ್ತು. ಪ್ರಾಣದೇವರು ಭಾರಿ ಶ್ರೇಷ್ಠ ಅನ್ನೋ ಮಾತುಗಳು ಬಂತು. ಅದ್ಮ ತಲೆ ಇಟ್ಕೊಂಡು ಏನ್ ಮಾಡ್ಬಿಟ್ಟ ಅವನು, ಪ್ರಾಣದೇವರ ಜೊತೆ ಒಪ್ಪೋದಿಲ್ಲ ಅಂತ ಶುರು ಮಾಡಿದ್ದ. ಅದಕ್ಕೇನ್ ಹೇಳಿದ್ವಿ, ಒಪ್ಪಲೇಬೇಕು ಅಂತ ಪ್ರೂವ್ ಆಯ್ತು. ಅದರಿಂದ ಅಲ್ಲೇ ಪ್ರಶ್ನೆ ಶುರುವಾಯ್ತು. ಒಬ್ಬ ಭಾರಿ ಅವ್ರಿಗೆ ಹೇಳಿದ್ರಲ್ಲ, ಹಾಗಿದ್ರೆ ಅವರೇ ಸರ್ವತ್ವರು ಅಂತ ಹೇಳಿ ವಿಷ್ಣು ಯಾಕೆ ಬೇಕಾಗಿದ್ರೆ? ವಾಯುದೇವರು ಬಿಟ್ಬೇಡ, ವಾಯುದೇವರೇ ಇಟ್ಕೊಂಡ್ಬೇಡ ಸಾಕು, ವಿಷ್ಣು ಮತ್ತೆ ಯಾಕೆ ಹೋಗ್ಬೇಕು ಅಂತ ಪ್ರಶ್ನೆ ಬಂದು ಅದಕ್ಕೆ ಉತ್ತರ ಕೊಟ್ರಿ. ಅದೇ ವಾಕ್ಯಗಳು ಹೇಳ್ತಾ ಇವೆ. ವಾಯುಜೀವತ್ವ ಅಂತ ಹೇಳಿದ ಮುಂದಿನ ಸ್ಟೆಪ್ ಅಲ್ಲಿ ಏನ್ ಹೇಳಿದ್ದಾರೆ? ವಿಷ್ಣು ಸರ್ವತ್ವ ಅಂತ ಹೇಳಿದ್ರಿಂದ ಬಿಡ್ಲಕ್ ಬರೋದಿಲ್ಲ ಅಂತ ಹೇಳಿ. ಕೃತಿ ನಿಷ್ಠಾಂ ವಿಜ್ಞಾನ ಇತ್ಯಾದೀನಾಂ ಭೇದಾತ್ ಬಹವಹ ಉತ್ತಮ ಇತಿ ಚೆನ್ನ ಓಂ ಸೈವಹಿ ಸತ್ಯಾದಯ ಓಂ. ಆ ಪ್ರಶ್ನೆ ತೆಗೆದ ನೋಡಿ, ಹಾಗಿದ್ರೆ ಒಂದು ಕೆಲಸ ಮಾಡೋಣ. ಪ್ರಾಣದೇವರು ಜೀವೋತ್ತವರು ಅಂತ ಹೇಳಿದೆ, ಅದು ಒಪ್ಕೊಂಡಿದ್ದಿಲ್ಲ, ಒಪ್ಕೊಂಡ್ವಿ. ಅವರೇ ಸರ್ವೋತ್ತವರು ಅಂತ ಹೇಳಕೊಟ್ವಿ, ಆಗೋದಿಲ್ಲ ವಿಷ್ಣು ಸರ್ವೋತ್ತವ ಅಂದ್ರೆ ಆಯ್ತು. ಇನ್ನೊಂದು ಕೆಲವು ಸೇರ್ಸೋಣ ಆಗಿದ್ರೆ ಏನೋ, ವಿಷ್ಣೊಬ್ನೇ ಸರ್ವೋತ್ತವ, ಇನ್ನೂ ಕೆಲವರಿದ್ದಾರೆ ಪ್ರಾಣದೇವರ ಮೇಲೆ, ವಿಷ್ಣೊಬ್ನೇ ಅದಕ್ಕೆ ಮತ್ತೆ ತೆಗೆದ್ರಿ, ಅದಕ್ಕೆ ಉತ್ತರ ಕೊಡ್ಬೇಕೀಗ. ಏನಂತಿದೆ, ಕೃತಿ ನಿಷ್ಠಾ ವಿಜ್ಞಾನ ಇತ್ಯಾದಿಗಳೆಲ್ಲ ವಾಯುದೇವರ ಮೇಲೆ ಅಂತ ಹೇಳ್ಬಿಟ್ಟಿದ್ದಾರೆ. ಎಷ್ಟೊಂದು ಜನ ಇದ್ದಾರೆ ವಾಯುದೇವರ ಮೇಲೆ. ಆದ್ರಿಂದಾಗಿನೇ ವಾಯುದೇವರು ವಿಷ್ಣು ಒಬ್ಬನೇ ಸರ್ವೋತ್ತಮನಾಗಲಿಲ್ಲ, ಇನ್ನೂ ಕೆಲವರು ಇದ್ದಾರೆ ಅಂತ ಆಗತ್ತಲ್ಲ ಅಂದ್ರೆ ಉತ್ತರ ಕೊಡ್ತಾರೆ. ಓಂ ಸೈವಹಿ ಸತ್ಯಾದಯ ಓಂ. ಅವರೆಲ್ಲ ಬೇರೆ ಬೇರೆ ಅಲ್ಲ, ವಿಷ್ಣುವಿನ ರೂಪಗಳಷ್ಟೇ. ಅವಿಷ್ಟು ಏನವೆಲ್ಲ ಕೂಡ ವಿಷ್ಣುವಿನ ಅಬ್ಜೆಕ್ಟಿವ್ಸ್ ಹೊರತು ಬೇರೆ ಬೇರೆಯವರಲ್ಲ. ಸತ್ಯಾದಿ ಗುಣಾಸ್ತಸ್ಯ ಏವ ಪರದೇವತಾಯಾಹ ಸ್ವರೂಪ ಭೂತಾಹ. ಸತ್ಯಾದಿಗಳೆಲ್ಲ ಕೃತಿ ನಿಷ್ಠಾ ವಿಜ್ಞಾನ ಎಲ್ಲ ಕೂಡ ಏನವು? ಪರಮಾತ್ಮನ ಸ್ವಾಭಾವಿಕ ಗುಣಗಳು, ಅವನ್ನೇ ಕರೆದಿದ್ದಾರೆ ಹೊರತು ಬೇರೆ ಅಂತ ತಿಳ್ಕೊಳಕ್ ಹೋಗಬೇಡ. ಬ್ರಹ್ಮತರ್ಕೇ ಚೈತಿ ನಾಮಾದಿ ಪ್ರಾಣ ಪರ್ಯಂತಾತ್ ಯೋ ಹಿ ಸತ್ಯಾದಿ ರೂಪವಾನ್ ತಸ್ಮೈ ನಮೋ ಭಗವತೆ ವಿಷ್ಣವೇ ಸರ್ವ ಜಿಷ್ಣವೇ ಇತಿ. ಅದಕ್ಕೆ ಆಧಾರ ಮತ್ತೆ ಹಿ ಅಂತ ಹೇಳಿದ್ರಿಂದ ಪ್ರಮಾಣ ಇದೆ ಅಂತ ಅರ್ಥ. ಏನ್ ಪ್ರಮಾಣ? ನಾಮಾದಿ ಪ್ರಾಣ ಪರ್ಯಂತಾತ್, ನಾಮದಿಂದ ಶುರುವಾಯ್ತು. ಇಲ್ಲಿ ಎಂಡಾಯ್ತು, ಈಗ ಪ್ರಾಣದೇವರು ಎಂಡಾಯ್ತು. ಅವ್ರ ಮೇಲೆ ಯಾರು ಬಂದ್ರೀಗ? ಸತ್ಯಾದಿ ರೂಪವಾನ್, ಸತ್ಯ ಮೊದಲಾದ ರೂಪ ಹೊಂದಿರತಕ್ಕಂಥ ವಿಷ್ಣು ಇದ್ದಾನೆ, ಅವನೇ ನಮೋ ನಮಃ ಅಂತ ಹೇಳ್ತಾ ಇದ್ದ. ತಸ್ಮೈ ನಮೋ ಭಗವತೆ ವಿಷ್ಣವೇ ಸರ್ವಜಿಷ್ಣವೇ ಇತಿ. ಆ ವಿಷ್ಣು ಯಾರೋ ಸರ್ವಜಿಷ್ಣು, ಜಿಷ್ಣು ಅಂದ್ರೆ ಗೆಲ್ಲೋನು, ಸರ್ವಜಿಷ್ಣು ಅಂದ್ರೆ ಏನೋ ಎಲ್ಲರ ಮೇಲೆ ಇರೋನು, ಸರ್ವೋತ್ತಮ ಅಂತ ಅರ್ಥ. ಪ್ರಾಣದೇವರು ಎಲ್ಲರ ಮೇಲೆ ಇದ್ರೆ ಅವ್ರ ಮೇಲೆ ನಾರಾಯಣ ಇರೋದ್ರಿಂದ ಆತ ಸರ್ವೋತ್ತಮ. ನಾಮಾದಿ ಪ್ರಾಣ ಪರ್ಯಂತಾತ್ ಯೋ ಹಿ ಸತ್ಯಾದಿ ರೂಪವಾನ್ ತಸ್ಮೈ ನಮೋ ಭಗವತೆ ವಿಷ್ಣವೇ ಸರ್ವ ಜಿಷ್ಣವೇ ಇತಿ. ಇವೆಲ್ಲ ಸ್ತೋತ್ರಗಳು ಮಾಡ್ಕೊಂಡ್ಬಿಟ್ರೆ ಆಯ್ತು. ಎಷ್ಟೊತ್ತು ತಿಳ್ಬೇಕು, ಬೇರೆ ಸ್ತೋತ್ರಗಳು ತಿಳ್ಕೋಬೇಕು. ಇವೆಲ್ಲ ವಾಕ್ಯಗಳೇ ಸ್ತೋತ್ರಗಳು, ಅದು ಆಚಾರ್ಯ ಕೊಟ್ಟಂತ ಪುರಾಣದ ಶ್ಲೋಕಗಳು. ಸತ್ಯಾದ್ಯಾಹಮಾತ್ಮಾಂತ ಯದ್ಗುಣ ಸಮುದೀರಿತಾಹ ತಸ್ಮೈ ನಮೋ ಭಗವತೆ ಯಸ್ಮಾದೇವ ವಿಮುಚ್ಯತೆ ಇತಿ ಚ ಅಧ್ಯಾತ್ಮೇ. ಸತ್ಯಾದ್ಯಾಹ ಅಹಂ ಆತ್ಮಾಂತಾಹ, ಸತ್ಯ ಮೊದಲಾದವುಗಳು, ಅಹಂ ಅನ್ನೋ ಪದ, ಆತ್ಮ ಅನ್ನೋ ಪದ, ಏನಿವೆಲ್ಲ? ಯದ್ಗುಣಾಹ ಸಮುದೀರಿತ, ಅವನ ಗುಣಗಳು, ದೇವರ ಗುಣಗಳು, ಬೇರೆ ವ್ಯಕ್ತಿಗಳಲ್ಲ ಅವರು, ಒಬ್ಬೇ ವ್ಯಕ್ತಿಯ ಗುಣಗಳು. ತಸ್ಮೈ ನಮೋ ಭಗವತೆ ಯಸ್ಮಾದೇ ವಿಮುಚ್ಯತೆ ಇತಿ ಚ ಅಧ್ಯಾತ್ಮೇ. ಅಂತ ಪರಮಾತ್ಮನೇ ಸರ್ವೋತ್ತಮ, ಅವನಿಂದನೇ ಮುಕ್ತಿ ಸಿಗೋದು, ಅವನಿಗೆ ನಮಸ್ಕಾರ ಅಂತ ಹೇಳಿದ್ರು. ಇದು ಸತ್ಯಾಧ್ಯಕರಣಂ. ಅಂತ ವಿವರಣೆ. ಅತ್ರ ಭಗವದಾಪರೋಕ್ಷ ಸಾಧನ ಉಪವಾಸನಾಧಿಕಾರಿಣ ಪ್ರಾಣೋ ವಿಷ್ಣುರೇವ ಉತ್ತಮತ್ವ ಸಾಧನ ಅಸ್ತಿ ಶಾಸ್ತ್ರಾದಿ ಸಂಗತಿ. ವಿಷ್ಣು ಒಬ್ಬನೇ ಸರ್ವೋತ್ತಮ, ಲಕ್ಷ್ಮೀದೇವಿ ಅಂಡರ್ಸ್ಟುಡ್. ಉಳಿದ ವ್ಯಕ್ತಿ ಪುರುಷರು ಇನ್ಯಾರೂ ಇಲ್ಲೇ ಇಲ್ಲ ವಾಯುದೇವರ ಮೇಲೆ. ಅನೇಕೇಶಾಂ ಉತ್ತಮತ್ವೇ ಪ್ರಾಗುಕ್ತಂ ಅಯುಕ್ತಂ ಸ್ಯಾತ್. ಅನೇಕ ಜನ ಉತ್ತಮರು ಅಂತ ಹೇಳಿಬಿಟ್ರೆ ಹಿಂದೆ ಹೇಳಿದ್ದೆಲ್ಲ ಯುಕ್ತ ಅಲ್ಲ ಅಂತ ಆಗಿಬಿಡೋದು. ಇತ್ಯೇಕಶೈವ ಉತ್ತಮತ್ವ ಸಮರ್ಥನೀಯ, ಈ ಒಬ್ಬನೇನೆ ಉತ್ತಮ ಸಮರ್ಥನೆ ಮಾಡಬೇಕು. ಪ್ರಕೃತಃ ಪ್ರಾಣಏವ ವಿಷಯ, ಇಲ್ಲಿ ಪ್ರಾಣನೇ ವಿಷಯ. ಕಿಂ ತಸ್ಮಾತ್ ಸತ್ಯಪದೋಚಿತ ವಿಷ್ಣುರೇವ ಉತ್ತಮ, ಕಿಂ ಅನ್ಯೋಪ್ಯಸ್ತಿ ಇತಿ ಸಂದೇಹ. ಅವರ ಮೇಲೆ ಸತ್ಯಶಬ್ದ ವಾಚನಾದ ವಿಷ್ಣು ಒಬ್ಬನೇ ಉತ್ತಮನಾಗಿದ್ದಾನೋ ಅಥವಾ ಇನ್ನೂ ಕೆಲವರು ಇದ್ದಾರೋ ಅಂತ ಸಂದೇಹ. ವಿಷ್ಣುರುತ್ತಮ ಇತ್ಯುಕ್ತೆ ಉಭಯತಾ ಸಂಭವ ಸಂದೇಹ ಬೀಜ. ವಿಷ್ಣುರುತ್ತಮ ಅಂತ ಒಂದು ಹೇಳಿದಿರಿ, ಇನ್ನೊಂದು ಕಡೆ ಇವೆಲ್ಲ ಕಾಣ್ತಾ ಇದೆ, ಇದೇ ಸಂದೇಹಕ್ಕೆ ಬೀಜ. ಪೂರ್ವಪಕ್ಷಯತಿ ಕೃತಿರೀತಿ, ಅದು ಪೂರ್ವಪಕ್ಷ. ಅವನು ಹೇಳ್ತಾನೆ ನೋಡಿ, ಇನ್ನು ಕೆಲವರಿದ್ದಾರೆ. ನ ಕೇವಲಂ ಪ್ರಾಣಾತ್ ಸತ್ಯಪದೋಕ್ತೋ ವಿಷ್ಣುರೇವ ಉತ್ತಮ ಅಪಿತು ಬಹವೋ ಅಪಿ ಉತ್ತಮ ಸಂತಿ. ವಾಯುದೇವರಿಗಿಂತ ಬಹಳಷ್ಟು ಜನ ಉತ್ತಮರಿದ್ದಾರೆ, ವಿಷ್ಣು ಒಬ್ಬನೇ ಅಲ್ಲ. ಇವ್ರ ಪ್ರಕಾರ ಇದ್ದಾರಲ್ಲ ಗರುಡ ಅಶೇಷರು ಎಲ್ಲ ವಾಯುದೇವರಿಂದ ಉತ್ತಮ ತಾನೆ. ವಿಶಿಷ್ಟಾದಿಗಳ ಪ್ರಕಾರ ವಾಯುದೇವರೆಲ್ಲ ಮೂಲೆ ಹೋಗಿಬಿಟ್ಟಿದ್ದಾರೆ. ಅಂತ ಅತಿ ಉತ್ತರ ಕೊಡಬೇಕೀಗ. ಸಂತಿ ಒಂದಷ್ಟಿಯಿಂದ ಅದು ಖಂಡನೆ ಇದ್ದಾಗ ಲೆಕ್ಕ. ವಿಷ್ಣುವಿಗಿಂತ ಮೇಲೆ ವಾಯುದೇವರಿಗಿಂತ ಮೇಲೆ ವಿಷ್ಣು ಇದ್ದಾನೆ, ಇನ್ಯಾರು ಇಲ್ಲ ಅಂಬುದು ಸಿದ್ಧಾಂತ. ವಾಯುದೇವರು ಬೇರೆ ಜನ ಇದ್ದಾರೆ ಅಂತ ಇವರು ವಾದ, ಅದಲ್ಲ ಅಂತ ಹೇಳಿದ ಕೊಟ್ಟಿದ್ದಾರೆ. ಸತ್ಯ ನ ಕೇವಲಂ ಪ್ರಾಣಾತ್ ಸತ್ಯ ಪದೋಕ್ತೋ ವಿಷ್ಣುರೇವ ಉತ್ತಮ ಅಪಿತು ವಿಭಾವೋಪಿ ಉತ್ತಮ ಸಂತಿ ಸತ್ಯಾದಪಿ ಉಪರಿ ವಿಜ್ಞಾನಂ ವಿಜ್ಞಾನ ಮತಿ ಶ್ರದ್ಧಾ ನಿಷ್ಠಾ ಕೃತಿ ಸುಖ ಭೂಮ ಅಹಂಕಾರಾದಿ ಅಹಂಕಾರ ಆತ್ಮನಾ ಮುಕ್ತತ್ವ. ಇಷ್ಟು ಜನ ಇದ್ದಾರೆ ಮೇಲೆ ಯಾರ್ಯಾರು, ವಿಜ್ಞಾನ ಮತಿ ಶ್ರದ್ಧಾ ನಿಷ್ಠಾ ಕೃತಿ ಸುಖ ಭೂಮ ಅಹಂಕಾರ ಆತ್ಮ, ಇವರೆಲ್ಲ ಇರೋದ್ರಿಂದ ವಾಯುದೇವರು ವಿಷ್ಣು ಒಬ್ಬನೇ ಇದ್ದಾನೆ ಅಂತ ಹೇಗೆ ಹೇಳಿದಿರಿ, ವಿಕಾಶನ ಇದ್ದಾರೆ ಅಂತ ಆಯ್ತು. ನಚ ವಿಜ್ಞಾನಾದಿ ನಾಮ ಸತ್ಯೇನ ಅಭೇದಾತ್ಮ ಬಹೂನಾಂ ಉತ್ತಮತ್ವ ಪ್ರಾಣಾದಿತಿ ವಾಚ್ಯಂ. ಏನ್ ಹೇಳ್ಬೋದಾಗ ವಿಜ್ಞಾನಿಗಳೆಲ್ಲ ಸತ್ಯದಿಂದ ಭಿನ್ನವಲ್ಲ ಅಂತ ಹೇಳ್ಬೋದು, ಸರಿಯಲ್ಲ. ತೇಷಾಂ ಅಭೇದೋಕ್ತ್ಯಾದಿ ಕಾರಣ ವಿಶೇಷಂ ವಿನಾ ಪ್ರಾಣಂ ವಿಹಾಯ ಅಭೇದ ಗ್ರಹಣ ಅನ್ಯಾಯತ್ವಾ. ಆಶ್ಚರ್ಯ ಹೇಳಿದ್ದಾರೆ, ಎಲ್ಲ ಒಂದೇ ಅಂತ ಹೇಳ್ತೀರಲ್ಲ, ಒಂದೇ ಹಾಗಾಗ್ತಾರಲ್ಲ ಕೂಡ. ಒಂದು ಕಾರಣ ವಿಶೇಷ ಇಲ್ಲದೆ ಹೋದ್ರೆ ಒಂದೇ ಅಂತ ಹೇಳಬಾರ್ದು, ಬೇರೆ ಅಂತಾನೆ ಹೇಳಬೇಕು. ಅತಃ ಪ್ರಾಣಾದಪಿ ಬಹೂನಾಂ ಉತ್ತಮತ್ವಾತ್ ತಸ್ಯ ವಿಷ್ಣುಂ ವಿನಾ ಸರ್ವೋತ್ತಮತ್ವ ವಿಷ್ಣೋ ನಿರುಪಚರಿತ ಸರ್ವೋತ್ತಮತ್ವಂಚ ನಾ ಯುಕ್ತವಿತಿ ಭಾವ. ಆದ್ದರಿಂದ ಪ್ರಾಣದೇವರು ಬೇರೆ ತುಂಬಾ ಜನ ಉತ್ತಮರಿರೋದ್ರಿಂದ ವಿಷ್ಣು ಒಬ್ಬನೇ ಸರ್ವೋತ್ತಮ ಅಂತ ಆಗಲಿಲ್ಲ, ಇವರೆಲ್ಲ ಈಕ್ವಲ್ ಕ್ಯಾಟಗರಿ ಬಂದ್ಬಿಡ್ತಾನೆ. ದೇರ್ಫೋರ್ ವಿಷ್ಣು ಒಬ್ಬನೇ ಸರ್ವೋತ್ತಮ ಅಂತೇಳಿ ಅಬ್ಸಲ್ಯೂಟ್ ಅಂತೇಳಿ ಅವನಲ್ಲೇ ಭಕ್ತಿ ಮಾಡಬೇಕು ಅಂತ ಹೇಳೋದೆಲ್ಲ ಸರಿಯಲ್ಲ ಅಂತ ಹೇಳಿದ್ರು. ಪೂರ್ವಪಕ್ಷಂ ಪ್ರತಿಷೇಧತಿ ನಾ ಇತಿ. ಇವತ್ತು ವಾದ ಜನ ತಿಳ್ಕೊಂಡಿರೋದಲ್ಲ ಹಾಗೇನೆ, ಯಾವ ಗುಡಿ ಕಂಡ್ರು ಕೈ ಮುಗಿತಾರೆ, ಗೊತ್ತಾಯ್ತಾ? ಯಾವ ದೇವತೆ ಕಂಡ್ರು ನಮಸ್ಕಾರ ಮಾಡ, ಅವ್ರಿಗೇನ್ ತಾರತಮ್ಯ ಯೋಚನೆ ಕೂಡ ಇರೋದಿಲ್ಲ, ಕಣ್ಣು ಮುಚ್ಚಿಕೊಂಡು ಸಲ್ಯೂಟ್ ಹೊಡಿತಿರೋ ಹೋಗ್ತಿರೋದೇ ಕೆಲಸ. ಅವರಿಗೆಲ್ಲ ಉತ್ತರ ಇದೆ, ಹಾಗೆಲ್ಲ ತಿಳ್ಕೊಳ್ಳೋದಕ್ಕೆ ಹೋಗಬಾರದು. ಅದು ತಿಳ್ಕೊಂಡ್ರೆ ಮಹಾಪಾಪ, ಪುಣ್ಯ ದೇವ್ರಿಗೆ ನಮಸ್ಕಾರನೇ ಮಾಡಲಿಲ್ಲ, ಪಾಪ ಬಂತು. ಎಲ್ಲರೂ ಒಂದೇ ತಿಳ್ಕೊಂಡು ಮಾಡಿದ ಅದು ಪಾಪ ಬಂತು, ಮತ್ತೆ ಅದೇನು ಪರಿಹಾರ ಆಗಲಿಲ್ಲ. ಅದರಿಂದ ನಾ ಪೂರ್ವಪಕ್ಷಂ ಪ್ರತಿಷೇಧತಿ ನ ಇತಿ. ತತ್ರ ಹೇತ್ವಾಕಾಂಕ್ಷಾಯಾಂ ಸೂತ್ರ ಉಪನ್ಯಸ್ಯ ವ್ಯಾಚಷ್ಟೇ ಸೈವೇತಿ ನ ಪ್ರಾಣಾದಧಿಕ ಬಹವಹ ಇತಿ ಉಕ್ತಂ. ಪ್ರಾಣದೇವನಲ್ಲಿ ತುಂಬಾ ಜನ ಇದ್ದಾರೆ ಅಂತ ಹೇಳೋದಕ್ಕೆ ಹೋಗಬೇಡ. ಯಸ್ಮಾತ್ ಸತ್ಯಾದಯೋ ಅಹಂಕಾರ ಆತ್ಮಾಂತಾಹ ಸ ಈಶ್ವರಾಖ್ಯ ಪರದೈವ ತೈವ ನತು ತಥೋ ಭಿನ್ನಾಹ. ಎಲ್ಲ ಪರಮಾತ್ಮನ ಹೆಸರುಗಳು, ರೂಪಗಳು, ಹೆಸರುಗಳೇ ಹೊರತು ಬೇರೆ ವ್ಯಕ್ತಿಗಳಲ್ಲ ಅವರು. ಯುಕ್ತಂ ನಚ ನಚ ವಾಚ್ಯಂ ಅಭೇದಾನುಕ್ತೇ ಭೇದ ಏವ ತೇಷಾಮಿತಿ. ನೀವೇನ್ ಹೇಳ್ಬೋದು, ಅಭೇದ ಹೇಳಿಲ್ವಲ್ಲ ಅಲ್ಲಿ, ವಿಜ್ಞಾನ ಆತ್ಮ ಹೇಗೆಲ್ಲ ಬೇರೆ ಬೇರೆ ಹೇಳಿದ್ದಾರೆ ಅಂತ ಕೇಳಿದರೆ ಹೇಳಿದ್ದಾರೆ. ಆದರೂ ಕೂಡ ಒಬ್ಬನೇ ವ್ಯಕ್ತಿಯವರು. ಸತ್ಯಂ ಭಗವೋ ವಿಜಿಜ್ಞಾಸೆ ಇತಿ ಸತ್ಯಾಖ್ಯಶ್ಯ ಭಗವತೋ. ಪ್ರಶ್ನೆ ಇರೋದ ಹಾಗೆ, ಸತ್ಯ ಅಂತ ಹೇಳಿದ್ರಲ್ಲ, ಸತ್ಯನ ಬಗ್ಗೆ ತಿಳ್ಕೋಬೇಕಾಗಿದೆ ಅಂತ ಹೇಳಿದಾಗ ಇಷ್ಟೆಲ್ಲ ಹೇಳಿದರು. ಅರ್ಥ ಏನೋ, ಇವೆಲ್ಲ ಸತ್ಯದ ರೂಪಗಳು ಅಂತ ಅರ್ಥ. ಪ್ರಶ್ನೆ ಇರೋದು ಸತ್ಯನ ಹೇಳಬೇಕು ಅಂತ ಕೇಳಿ ಇದ್ರ ಬಗ್ಗೆ ಉತ್ತರ ಕೊಡ್ತಾ ಇದ್ದಾರೆ. ದೇರ್ಫೋರ್ ಸತ್ಯದ ಫಾರಂಸ್ ಇವೆಲ್ಲ ಕೂಡ ಹೊರತು ಬೇರೆ ಅಲ್ಲ. ಸರ್ವಂ ಭಗವೋ ಸತ್ಯಂ ಭಗವೋ ವಿಜಿಜ್ಞಾಸೆ ಇತಿ ಸತ್ಯಾಖ್ಯಸ್ಯ ಭಗವತಃ ಸತ್ಯ ಗುಣ ಜಿಜ್ಞಾಸಾಯಾಂ ತದ್ಗುಣತ್ವೇನ ತದವಿನಾಭೂತ ಜ್ಞಾನಸ್ಯ ಉಕ್ತತ್ವಾತ್. ಆಗ ಹೇಳ್ತಾ ಹೊರಟರು, ಸತ್ಯ ಜ್ಞಾನ ಕೃತಿ ಆತ್ಮ ಅಂತೆಲ್ಲ ದೇವರ ಮಹಿಮೆ ಹೇಳ್ತಾ ಇದ್ದಾರೆ. ಇದು ಸತ್ಯಾಖ್ಯಶ್ಚ ಭಗವತೋ ತತ್ರ ಉತ್ತರತ್ರಾಪಿ ವಿಜ್ಞಾನ ಗುಣ ಜಿಜ್ಞಾಸಾಯಾಂ ಅವಿನಾಭೂತ ಮತ್ಯಾದೀನಾಂ ಉಕ್ತತ್ವಾದ ಭೇದ ಸಿದ್ಧೇಹೇ. ಆದ್ದರಿಂದ ತಥಾ ಉತ್ತರತ್ರಾಪಿ ಮುಂದೆ ಕೂಡ ವಿಜ್ಞಾನ ಗುಣ ಜಿಜ್ಞಾಸಾಯಾಂ ವಿಜ್ಞಾನ ಅನ್ನೋ ಗುಣದ ಬಗ್ಗೆ ಪ್ರಶ್ನೆ ಕೇಳಿದಾಗ ಅವತ್ತು ಅವಿನಾಭೂತ ಆ ಜೊತೆಗೆ ಜೊತೆಯೇ ಇರತಕ್ಕಂತಹ ಮತ್ಯಾದೀನಾಂ ಉಕ್ತತ್ವಾತ್ ಅಭೇದ ಸಿದ್ಧೇಹಿ ವಿಜ್ಞಾನ ಅಂತ ಹೇಳಿದ್ರು. ವಿಜ್ಞಾನ ಜೊತೆಗೆ ಯಾವುದೋ ಮತಿ ಅವೆಲ್ಲ ಏನು ಅವಿನಾಭೂತ ಒಂದಕ್ಕೊಂದು ಲಿಂಕ್ಡ್ ಅವೆಲ್ಲ ಕೂಡ ಅದನ್ನ ಹೇಳ್ತಾ ಇರೋದ್ರಿಂದ ಒಬ್ಬನೇ ಭಗವಂತನ ಗುಣಗಳು. ಅನ್ಯಥಾ ಸತ್ಯಾದಿ ಜಿಜ್ಞಾಸಾಯಾಮ್ ವಿಜ್ಞಾನಾದಿ ಕಥನಸ್ಯ ಅಸಂಗತತ್ವಾದಿತಿ ಭಾವ. ಸತ್ಯದ ಬಗ್ಗೆ ಹೇಳಿ ಅಂತ ಕೇಳಿದಾಗ ವಿಜ್ಞಾನಾದಿಗಳ ಬಗ್ಗೆ ಈ ರೀತಿ ಒಂದೇ ಅರ್ಥ ಇಟ್ಕೊಳ್ಳದೆ ಹೇಳಿಬಿಟ್ಟಿದ್ರೆ ಏನಾಗ್ತಿತ್ತದು, ಇರಲೆವೆಂಟ್ ಆಗೋದು. ನಾನು ಕೇಳು ಸತ್ಯದ ಬಗ್ಗೆ ವಿಜ್ಞಾನದ ಬಗ್ಗೆ ಯಾತ ಕೇಳ್ತೇನೆ ಅಂತ ಕೇಳಿಬಿಡ್ತಿದ್ರು ಅವರು. ಅದ್ರ ಒಬ್ಬೇ ಭಗವಂತನ ಸತ್ಯ ರೂಪದ ಭಗವಂತನಿಗೆ ವಿಜ್ಞಾನಾದಿ ಗುಣಗಳಿವೆ ಅಂತ ಹೇಳದು ಕೊಟ್ಟಿರೋದ್ರಿಂದ ಸರಿ ಹೋಯ್ತು. ಅತ್ರ ಕೃತಿ ನಿಷ್ಠಾದಿ ಅನುಸಾರೇಣ ಸ್ತ್ರೀಲಿಂಗ ಪ್ರಯೋಗ. ಕೆಲವು ಪ್ರಶ್ನೆಗಳು, ಕೃತಿ ಎಂಬ ಸ್ತ್ರೀಲಿಂಗ, ನಿಷ್ಠ ಎಂಬ ಸ್ತ್ರೀಲಿಂಗ ಕೆಲವು ಅಲ್ಲ, ಯಾತಕ್ಕೆ ಸ್ತ್ರೀಲಿಂಗ ಪುಲಿಂಗ ಹೇಳ್ಬಿಟ್ರು ಅಂತ ಕೇಳಿದ್ರೆ ಅವು ಸ್ತ್ರೀಲಿಂಗ ಶಬ್ದಗಳಿರೋದೇ ಹಾಗೆ ಶಬ್ದ ಸ್ವರೂಪ ಅಂತ ಕರೀತಾರೆ. ಶಬ್ದ ಬೈ ನೇಚರ್ ಇರೋದೇ ಆ ರೀತಿ ಇರೋದ್ರಿಂದ ಹೇಳಿದ್ದಾರೆ ಹೊರತು ಸ್ತ್ರೀಲಿಂಗದಲ್ಲಿ ಹೇಳಿದ್ರು ವಿಷ್ಣುವೆ, ನಪುಂಸಕದಲ್ಲಿ ಹೇಳಿದ್ರು ವಿಷ್ಣುವೆ. ಅಥವಾ ಬ್ರಹ್ಮ ಅಂತಿದೆ, ಅದೇನದು ನಪುಂಸಕನಿಗೆ ಶಬ್ದ ಅದು ಗೊತ್ತಾಯ್ತು. ಬ್ರಹ್ಮ ಅಂತಿದೆ, ಅದು ಬ್ರಹ್ಮದೇವನ ಹೇಳುತ್ತದೆ. ಬ್ರಹ್ಮ ಅನ್ನೋ ಪದ ಯಾರನ್ನ ಹೇಳುತ್ತೆ, ವಿಷ್ಣುವನ್ನು ಹೇಳುತ್ತೆ. ಆದ್ರಿಂದ ಶಬ್ದಲಿಂಗ ಅಂತ ಬೇರೆ, ವಸ್ತುಲಿಂಗ ಬೇರೆ. ಸಂಸ್ಕೃತದಲ್ಲಿ ವಿಶೇಷ ಅದು. ಕನ್ನಡದಲ್ಲಿ ಏನ್ ಮಾಡ್ತೇವೆ ನಾವೀಗ, ಆ ಪದಕ್ಕೆ ತಕ್ಕಂತೆ ಅರ್ಥ ಹೇಳ್ಬಿಡುತ್ತೆ. ಸಂಸ್ಕೃತದಲ್ಲಿ ಹಾಗಲ್ಲ, ಕೆಲವು ಶಬ್ದಗಳಿಗೆ ತಮ್ಮದೇ ವಚನ ಅಂತಿದೆ, ತಮ್ಮದೇ ಲಿಂಗ ಅಂತ ಅದೇ ಉಪಯೋಗಿಸ್ಬೇಕು. ಸೀತಾರಾಮಸ್ಯ ಕಲತ್ರಂ ಅಂತ ಹೇಳಿದ್ರು. ಕಲತ್ರಂ ಅನ್ನೋದೇನು ನಪುಂಸಕಲಿಂಗ, ಅದಕ್ಕೆ ಹೆಂಡತಿ ಅಂತ ಅರ್ಥ. ಸೀತಾರಾಮಸ್ಯ ಕಲತ್ರ ಅಂತ ಹೇಳಬಾರ್ದು, ಆ ಶಬ್ದ ಇರೋದೇನಂತ ಕಲತ್ರಂ ಅಂತಾನೆ. ಸುಗ್ರೀವಃ ರಾಮಸ್ಯ ಮಿತ್ರಂ ಅನ್ನಬೇಕು, ಮಿತ್ರ ಅನ್ನಬಾರ್ದು. ಮಿತ್ರ ಆದ್ರೆ ಸೂರ್ಯ ಅಂತ ಅರ್ಥ, ಫ್ರೆಂಡ್ ಅಂತ ಅರ್ಥ ಬರ್ಗರೆ ಅಂತ ಹೇಳಬೇಕು, ಮಿತ್ರಂ ಅಂತ ಹೇಳಬೇಕು. ಸಂಸ್ಕೃತದಲ್ಲಿ ವಿಶೇಷ ಅದಕ್ಕಾಗಿ ಹೇಳಿದ್ದಾರೆ. ಆದ್ರಿಂದ ಬೇರೆ ಬೇರೆ ಲಿಂಗಗಳು ಬಂದಿರೋದ್ರಿಂದ ಆಯಾ ಲಿಂಗ ವಾಚ್ಯರಾದ ಬೇರೆ ಬೇರೆ ದೇವತೆಗಳಿದ್ದಾರೆ ಅಂತ ತಲೆ ಕೆಡಿಸ್ಕೋಬೇಡ ಅಂತ ಹೇಳಿ. ಎಲ್ಲಿಂಗಂ ಯತ್ವಚನ ಅಂತಿರೋದ್ರಿಂದ ಅದೇ ಪದವನ್ನು ಹಾಗೆ ಉಪಯೋಗಿಸ್ಬೇಕು, ಅನ್ಯ ಸರಿಯಾಗಿ ಚೇಂಜ್ ಮಾಡಕ್ ಹೋಗಬಾರದು ಅಂತಾರೆ. ನಮ್ಮೆಲ್ಲ ಕೂಸಿನ ಹೇಳ್ತಾರೆ ಇದಿದೆಯಲ್ಲ ಅಂತ ಹೇಳ್ತಾರೆ. ಇದಿದೆಯಲ್ಲ ಇದು ಅಂತೇನೆ ಆಕ್ಚುಲಿ ಯಾಕೆ ಕರೆದ್ರ ರೀತಿ ನಪುಂಸಕಲಿಂಗದ ಶಬ್ದ ಅದು ಯಾತಕ್ಕೆ ಕರೀತಾರೆ, ಒಂದು ಸಿಟ್ಟು ಬಂದ್ಬಿಟ್ಟಿದೆ. ಅದಕ್ಕೋಸ್ಕರ ಏನ್ ಮಾಡ್ಬಿಟ್ರೆ ಅದನ್ನ ಇದು ಇದು ಅಂತ ಹೇಳ್ಬಿಟ್ರೆ ನಡೆಯುತ್ತೆ. ಅದ್ ಹೇಳೋ ಪದ್ಧತಿ ಅದರಿಂದ ಅದು ವ್ಯತ್ಯಾಸ ಏನು ಲೋಕದಲ್ಲೇ ಕಂಡಿರೋದ್ರಿಂದ ಕನ್ಫ್ಯೂಷನ್ ಕಾರಣ ಇಲ್ಲ. ಏಕಾಂಡ್ರೆ ಬ್ರಹ್ಮ ಬ್ರಹ್ಮವರ್ಧನ ಅದಕ್ಕೆಲ್ಲ ಉತ್ತರ ಇದೆ, ಇಷ್ಟು ತಿಳ್ಕೊಂಡ್ರೆ ಅದು ಸಮಾನವಾದಂತಹ ಲಿಂಗಗಳಿದ್ದಾಗ ಆಯಾ ಪದಗಳನ್ನು ಉಪಯೋಗಿಸ್ಬಿಟ್ರೆ ಅದು ಅರ್ಥ ತಕ್ಕಂತೆ ತಿಳ್ಕೋಬೇಕೆ ಹೊರತು ಶಬ್ದಲಿಂಗ ಅಂತ ಸ್ಪೆಷಲ್ ಆಗಿರೋದ್ರಿಂದ ಅದು ಚೇಂಜ್ ಮಾಡಕ್ ಹೋಗಬಾರದು ಅಂತ ಕರೀತಾರೆ. ಕೆಲವೊಂದು ಚೇಂಜ್ ಮಾಡಬಹುದು, ಅವ್ರು ಮಾಡಬೇಕು, ಚೇಂಜ್ ಮಾಡಬಾರ್ದನ್ನು ಮಾಡಕ್ ಹೋಗಬಾರದು. ಅತ್ರೈವ ಶಿಶಬ್ದ ಸೂಚಿತಾಂ ಸ್ಮೃತಿ ಮಾಹ ಬ್ರಹ್ಮತರ್ಕೇ ಚೈತಿ. ನಾನು ಅಸ್ತು ಭೂಮಾಂತಾನ ಭಗವದ್ಗುಣತ್ವ ಉಕ್ತಿಯಾ ಭೇದೋ ನತು ಅಹಂಕಾರತ್ವ. ಉದಾಹರಣೆ ನಮ್ಮಲ್ಲಿ ಚೆಕ್ ಕೊಟ್ಟಿರ್ತಾರೆ ಒಬ್ರು, ಕ್ರಾಸ್ ಮಾಡಿ ನಾವೇ ಕ್ರಾಸ್ ಮಾಡ್ಕೊಂಡ್ಬಿಡುವುದು, ಏನು ತಪ್ಪಲ್ಲ, ಅದಕ್ಕೆ ಅಲೋಡ್. ಆದರೆ ಇದನ್ನ ಚೇಂಜ್ ಫಿಗರ್ ಚೇಂಜ್ ಮಾಡಕ್ ಬರಲ್ಲ, ಫಿಗರ್ ಅದಕ್ಕೆ ಸೈನ್ ಮಾಡಬೇಕಾಗಿಲ್ಲ. ಅವ್ರು ಎಂಡ್ ಚೇಂಜ್ ಮಾಡಬೇಕಾಗಿಲ್ಲ, ನಾವು ಇದು ಮಾಡ್ಕೊಂಡ್ಬಿಟ್ರೆ ಮತ್ತೆ ಚೇಂಜ್ ಮಾಡಕ್ ಬರಲ್ಲ ಮೂದೋಯ್ತು ಅಷ್ಟೇ. ಅದೇ ರೀತಿ ನಮ್ಮ ಹೆಸರು ಚೇಂಜ್ ಮಾಡಕ್ ಬರಲ್ಲ, ಅಮೌಂಟ್ ಚೇಂಜ್ ಮಾಡಿ ಡೇಟ್ ಚೇಂಜ್ ಮಾಡಲ್ಲ, ಚೇಂಜ್ ಮಾಡಕ್ ಬರೋದಿಲ್ಲ. ಇದು ಮಾತ್ರ ಮಾಡಕ್ ಬರುತ್ತೆ. ಕೆಲವು ಆ ರೀತಿ ಇರೋದ್ರಿಂದ ಕೆಲವು ಫಿಕ್ಸೆಡ್, ಕೆಲವು ವೇರಿ ಆಗುತ್ತೆ. ಆ ದೃಷ್ಟಿಯಿಂದ ಬದಲಾಯಿಸಿದೆ ಅಂತ ಹೇಳಬೇಕು, ಅದಕ್ಕೆ ಹೇಳಿದ್ದಾರೆ. ಅತಏವ ಮುಂದೆ ಹೇಳಿದ್ರು ಅತ್ರ ಕೃತಿನಿಷ್ಠ, ಅತಏವ ಶಂಕಾಭಾಷ್ಯೆ ವಿಜ್ಞಾನಸ್ಯ ಆದಿತ್ವೇಪಿ ಕೃತಿನಿಷ್ಠ ಇತ್ಯುಕ್ತ. ಶಂಕಾಭಾಷ್ಯ ಶಂಕರ ಭಾಷ್ಯ ತೋರ್ಕೋಬಾರ್ದು ಮತ್ತೆ. ಶಂಕಾಭಾಷ್ಯ ಶಂಕಾಭಾಷ್ಯ ಅಂದ್ರೇನು, ಭಾಷ್ಯದ ಎರಡು ಭಾಗ. ಶಂಕಾಭಾಷ್ಯ ಅಂದ್ರೆ ಪೂರ್ವ ಪಕ್ಷ ಹೇಳತಕ್ಕಂಥ ಭಾಗ ಶಂಕಾಭಾಷ್ಯ, ಆಮೇಲೆ ಉತ್ತರ ಭಾಷ್ಯ. ಅದಕ್ಕೆ ಶಂಕಾಭಾಷ್ಯದಲ್ಲಿ ಏನ್ ಹೇಳಿದ್ರು, ಕೃತಿರ್ನಿಷ್ಠಾಮ್ ಅಂತ ಪದ ಹೇಳಿದ್ರು. ಇದು ಶಂಕಾಭಾಷ್ಯ. ಮುಂದೆ ಸತ್ಯಾದಿ ಗುಣ ಅಂಬುದು ಸಿದ್ಧಾಂತ ಭಾಷ್ಯ. ನಾನು ಅಸ್ತು ವಿಜ್ಞಾನಸ್ಯ ಆದಿತ್ವೇಪಿ ಕೃತಿನಿಷ್ಠ ಕೃತಿ ನಿಷ್ಠ ಇತ್ಯುಕ್ತ. ಅತ್ರೈವ ಶಿಶಬ್ದ ಸೂಚಿತಾಂ ಸ್ಮೃತಿ ಮಾಹ ಬ್ರಹ್ಮತರ್ಕೇ ಚೈತಿ ಸೈವ ಹಿ ಅಂತಿದೆ. ಹಿ ಶಬ್ದದಿಂದ ಸ್ಮೃತಿ ಹೇಳಿದ, ಸ್ಮೃತಿ ಯಾವುದು, ಬ್ರಹ್ಮತರ್ಕವಂತು ಅಧ್ಯಾತ್ಮವಂತು. ಸತ್ಯಾದ್ಯಾ ಇತಿ ಪೂರ್ವವತ್ ಅಭೇದಾನುಕ್ತೌ ಅಪಿ ಅಹಂಕಾರಾತ್ಮನೋ ರಸ್ತೆ ಇವ ಭಗವತ್ ಸ್ವರೂಪತ್ವಮಿತ್ಯತ್ರ ಹೇತು ಯಸ್ಮಾದಿತಿ. ಅಲ್ಲಿ ಅಹಂ ಅಂತ ಪದ ಇದೆ, ಅಹನ್ನ ಶಬ್ದ ಭಗವಂತನದೇ ಹೆಸರು ಅಂತ ಬೃಹದಾರಣ್ಯ ಹೇಳಿಬಿಟ್ಟಿದೆ. ಸಭಾ ಏಷ ಏವಂ ಪಶ್ಯನ್ ಏವಂ ಮನ್ವಾನ ಏವಂ ವಿಜ್ಞಾನನ್ ಆತ್ಮರತಿ ಆತ್ಮಕ್ರೀಡ ಆತ್ಮಮಿಥುನ ಆತ್ಮಾನಂದ ಸ್ವರಾಟ್ ಭವತಿ ಇತ್ಯಹಂಕಾರಾತ್ಮ ಜ್ಞಾನನ್ ಮೋಕ್ಷ ಶ್ರೂಯತೆ. ಪರಮಾತ್ಮನನ್ನ ಅಹಂ ಅಂತ ತಿಳ್ಕೊಂಡ್ರೆ, ವಿಜ್ಞಾನಮ್ ಅಂತ ತಿಳ್ಕೊಂಡ್ರೆ ಅವನು ಆತ್ಮಕ್ರೀಡನಾಗ್ತಾನೆ, ಆತ್ಮಾರಾಮನಾಗ್ತಾನೆ, ಆತ್ಮ ಮಿಥುನನಾಗ್ತಾನೆ, ಆತ್ಮಾನಂದ ಪಡಿತಾನೆ, ಸ್ವರಾಟ್ ಭವತಿ ಇತ್ಯಾದಿ ಹೇಳಿರೋದ್ರಿಂದ ಅಹಂ ಶಬ್ದ ವಾಚ್ಯನಾದವನು ವಿಷ್ಣು ಅಂತ ಅರ್ಥ. ಅದೇ ರೀತಿ ಅಹಂ ಶಬ್ದ ಇವೆಲ್ಲ ಬಂದಿರೋದ್ರಿಂದ ಎಲ್ಲ ವಿಷ್ಣುವಿನ ಹೆಸರುಗಳು ಅಂತ ಅರ್ಥ. ಆತ್ಮ ಮಿಥುನಃ ಸ್ವರಾಟ್ ಅಂದ್ರೇನು, ಸ್ವತಂತ್ರನಾಗ್ತಾನೆ, ಸ್ವತಂತ್ರ ಆಗ್ತಾನೆ ಅಂದ್ರೆ ಏನು, ಬೇರೆಯವ್ರ ಬಂಧನ ಇರೋದಿಲ್ಲ. ಇನ್ನೇನಪ್ಪ ಆರಾಮ್, ನಾನು ಇಂಡಿಪೆಂಡೆಂಟ್ ಅಂದ್ಬಿಟ್ಟ. ಎಂತ ಇಂಡಿಪೆಂಡೆಂಟ್ ಅವನು, ಯಾರೋ ಅನ್ವಾಂಟೆಡ್ ಫೆಲೋಸ್ ಇದ್ರು ಅದೆಲ್ಲ ಎಲಿಮೆಂಟ್ ಮಾಡಿಬಿಟ್ಟ. ಈಗ ಐ ಆಮ್ ಫ್ರೀ, ಐ ಆಮ್ ಇಂಡಿಪೆಂಡೆಂಟ್. ಈ ಇಂಡಿಪೆಂಡೆನ್ಸ್ ಸ್ವತಂತ್ರ ಭಗವಾನ್ ವಿಷ್ಣು ಅಲ್ಲ, ಅನ್ವಾಂಟೆಡ್ ಎಲಿಮೆಂಟ್ ಸೋದು ಅಂತಾರೆ. ಆ ರೀತಿ ಆಗ್ತಾರೆ ಅಂತ ತಾತ್ಪರ್ಯ. ಸ್ವರಾಟ್ ಭವತಿ ಇತ್ಯಹ, ನಾನೇ ರಾಜ ಅಂತ ಹೇಳ್ಬೇಕು. ಮನೆಯಿಂದ ನಾನೇ ರಾಜ ಅಂತ ಹೇಳ್ತಾರಲ್ಲ, ನಾನೇ ರಾಜ ಅಂದ್ರೆ ಏನು, ಮನೆ ಪೂರ್ತಿ. ಅದು ತರಗೊಬ್ರು ಜನ ಕೇಳ ಗಟ್ಟೆ ಪೇಪರ್ ನ್ಯೂಸ್ ಪೇಪರ್ ಹಾಕಲ್ಲ, ತನ್ನ ಸ್ಥಾನ ಕೂತ್ಕೋತಾರೆ. ಆ ರೀತಿ ಮುಕ್ತಿಯಲ್ಲಿ ಅನ್ವಾಂಟೆಡ್ ಫೆಲೋಸ್ ಕಂಟ್ರೋಲ್ ನಲ್ಲಿ ಇರೋ ಚಾನ್ಸಸ್ ಇಲ್ಲ. ಅದರಿಂದ ಹಾಗೇನೆ ಸ್ವರಾಟ್ ಭವತಿ ಅಂತ ಕರೆದು. ಮೋಕ್ಷಶ್ಚ ಭಗವದ್ ಜ್ಞಾನಾದೇವಾ, ಮೋಕ್ಷ ಆಗತ್ತೆ ಅಂತ ಹೇಳಿದ್ದಾರೆ, ಇದನ್ನು ತಿಳ್ಕೋಬೇಕು ಅಂತ ಹೇಳಿದ್ದಾರೆ. ಅದ್ಮೇಲೆ ಇದೇನಾಗಿರ್ಬೇಕು, ನಾರಾಯಣ ಅಂತಾನೆ ಆಗಿರ್ಬೇಕು. ಮೋಕ್ಷಶ್ಚ ಭಗವದ್ ಜ್ಞಾನಾದೇವ, ವಿಷ್ಣು ತತ್ವ ಎರಡನೇ ವಿಸ್ತಾರವನ್ನು ನೋಡಿದ್ದಾರೆ. ಮೋಕ್ಷಶ್ಚ ವಿಷ್ಣು ಪ್ರಸಾದಾದೇವ ಅಂತ ಹೇಳಿ, ಯಶ ಪ್ರಸಾದಾತ್ ಪರಮಾರ್ಥಿ ರೂಪಾತ್ ತಸ್ಮಾತ್ ಸಂಸಾರಾತ್ ಮುಚ್ಚತೆ ನಾಪರೇಣ ನಾರಾಯಣೋಸೌ ಪರಮೋ ವಿಚಿತ್ಯ ಮುಮುಕ್ಷುಭಿ ಕರ್ಮ ಪಾಶಾದ ಮುಷ್ಮಾತಿ ನಾರಾಯಣ ಶ್ರುತಿ ಅಂತೆಲ್ಲ ಉಲ್ಲೇಖ ಮಾಡಿದ್ದಾರೆ. ಅದನ್ನೆಲ್ಲ ತಿಳ್ಕೊಂಡ್ಬಿಟ್ರೆ ಕನ್ಫ್ಯೂಷನ್ನೇ ಇಲ್ಲ. ಇವರಿಂದ ಮೋಕ್ಷ ಆಗತ್ತೆ ಅಂತ ಪದ ಉಪಯೋಗಿಸ್ಬಿಟ್ರೆ ಎರಡಾಗಿರ್ಬೇಕು, ಆ ಪದ ತಪ್ಪಿರಬೇಕು ಇಲ್ಲ ವ್ಯಕ್ತಿ ದೇವರಾಗಿರ್ಬೇಕು. ಅರ್ಥ ಆಯ್ತಾ? ಯಾವನ ಎ ಬಿ ಸಿ ಡಿ ಇದ್ದ ನೀವು ಜ್ಞಾನದ ಮೋಕ್ಷ ಅಂತ ಹೇಳ್ಬಿಟ್ರು, ಎ ಬಿ ಸಿ ಡಿ ಜ್ಞಾನದ ಮೋಕ್ಷ ಆಗಲು ಸಾಧ್ಯ ಇಲ್ಲ. ಅದರಿಂದಾಗೇನೆ ವಾಕ್ಯನೇ ತಪ್ಪು. ಸರಿಯಾದವ್ರು ಹೇಳಿದ್ದಾರೆ ಎ ಬಿ ಸಿ ಡಿ ಅಂದ್ರೆ ನಾರಾಯಣ ಅಂತ ಅರ್ಥ. ಯಾಕೆ ಮೋಕ್ಷ ಕೊಡೋ ಶಕ್ತಿ ಯಾರಿಗಿಲ್ಲ? ಬೇರೆ ಯಾರಿಗೂ ಇಲ್ಲ. ಆತ್ಮಸ್ಥ ಅತಃ ತಯೋ ತತ್ ಸ್ವರೂಪತ್ವ ಮತ್ತೆ ಭಾವ ಕಿಂಚ ಸೇವ ಅಧಸ್ತಾತ್ ಇತ್ಯಾದಿನ ಉದಿತಂ ಯದ್ ಭೂಮ್ನಃ ಪೂರ್ಣತ್ವ ತದೇವ ಅಹಂಕಾರಾತ್ಮನೋ ವೃತ್ಯತೆ. ಮತ್ತೆ ಹೇಳಿದ್ದಾರೆ, ಕೆಳಗು ಅವನೇ ಮೇಲು ಅವನೇ ಎಲ್ಲ ಹೇಳಿದ್ದಾನೆ. ಅರ್ಜುನ ಸ್ತೋತ್ರ ಮಾಡ್ತಾನೆ, ನಮಃ ಪುರಸ್ತಾ ತಥ ಪೃಷ್ಠತಸ್ತೇ ನಮೋಸ್ತುತೆ ಸರ್ವತ ಏವ ಸರ್ವ. ಇದೆಲ್ಲ ಬೇರೆ ಹೇಳಕ್ ಬರೋದಿಲ್ಲ, ಬೇರೆ ಬೇರೆ ನಿಯಮ ಉಂಟು. ಹಿಂದಿನ ನಮಸ್ಕಾರ ಮಾಡಬಾರದು. ಅರ್ಥ ಆಯ್ತಾ? ದೇವರಿಗೆ ಎಲ್ಲಿ ಬೇಕಾದ್ರೆ ಮಾಡಬಹುದು. ಯಾತಕ್ಕೆ? ಎಲ್ಲ ಕಡೆ ಇರೋದಿಲ್ಲ. ಉಳಿದವರಿಗೆಲ್ಲ ನಿಯಮ ಗೊತ್ತಿರೋದಿಲ್ಲ. ದೇವಸ್ಥಾನಕ್ಕೆ ಹೋಗ್ತಾರೆ, ಉದ್ದ ನಮಸ್ಕಾರ ಮಾಡ್ತಾ ಹೋಗ್ತಿರ್ತಾರೆ. ಮಾಡಬಾರ್ದು ಹಾಗೆಲ್ಲ. ಪೂರ್ತಿ ಪ್ರದಕ್ಷಿಣೆಯಾಗಿ ನಮಸ್ಕಾರ ಹಾಕ್ಬೇಕೆ ಹೊರತು ಹಿಂದಿನ ನಮಸ್ಕಾರ ಹಾಕಬಾರ್ದು. ದೇವರಿಗೆ ಮಾತ್ರ ಹಾಕ್ಬೋದು, ಮತ್ತೆ ಬಲಗಡೆಯಿಂದ ಹಾಕ್ಬೇಕು, ಬೇರೆಯವ್ರು ಎಡಗಡೆಯಿಂದ ಹಾಕಬಾರ್ದು. ನಮಸ್ಕಾರ ಹಾಕಬೇಕಾದ್ರೆ ಅವರು ಬಲಗಡೆ ಇರ್ಬೇಕು, ನಾವು ಎಡಗಡೆಯಿಂದ ನಮಸ್ಕಾರ ಹಾಕಿದ್ರೆ ತಪ್ಪದು. ನಿಯಮಗಳು ಎಲ್ಲ ಕೂಡ ದೇವರಿಗೆ ಯಾವುದನ್ನ ಆಗೋದಿಲ್ಲ. ಯಾತಕ್ಕೆ? ಎಲ್ಲ ಎಡಬಲ ದೇವರಿಗೆ ಎಲ್ಲರೂ ಸೇರಿನೇ, ಅದು ದೇವ್ರ ಮಹಿಮೆ. ಸಯೇವ ಅಧಸ್ತಾತ್ ಸಯೇವ ಪುರಸ್ತಾತ್ ಇತ್ಯಾದಿ ವಾಕ್ಯಗಳಿವೆ. ಅದು ಹೇಳಿದ್ನಲ್ಲ, ಕೆಲವು ಕೆಲವೊಂದು ಪದ್ಧತಿಗಳು ಬೇರೆ. ಹೆಜ್ಜೆ ನಮಸ್ಕಾರ ಆಗುತ್ತೆ, ಹೆಜ್ಜೆ ಹೆಜ್ಜೆಗೆ ನಮಸ್ಕಾರ ಹಾಕೋದು. ವ್ರತ ಅದು ಒಂದು, ಅದು ಅಲೌಟ್. ಆದ್ರೆ ಪ್ರದಕ್ಷಿಣೆ ನಮಸ್ಕಾರ ಹಾಕ್ಬೇಕು, ಪ್ರದಕ್ಷಿಣೆಗೆ ಒಂದು ನಮಸ್ಕಾರ ಮುಂದೆನಿಂದ ಅದು ಬಲಭಾಗದಿಂದಾನೆ ಹಾಕಬೇಕು, ಬೇರೆ ಕಡೆ ಹಾಕಿದ್ರೆ ಕೌಂಟ್ ಆಗೋದಿಲ್ಲ. ಲಕ್ಷ ನಮಸ್ಕಾರ ಹಾಕ್ತೀನಿ ಅಂತ ಹೇಳ್ಕೊಂಡಿರ್ತಾರೆ. ಎಲ್ಲ ಈ ರೀತಿ ಹಾಕ್ಬೇಕು, ಅವ್ರದ್ದು ಎಲ್ಲೆಲ್ಲ ಹಾಕಿದ್ರೆ ಆಗೋದಿಲ್ಲ. ಅದೇ ಕ್ರಮದಲ್ಲೇ ಹಾಕ್ಬೇಕು. ಯಾರಿಗೆ? ವಿಷ್ಣು ಮಾತ್ರ ಯಾರು, ಏನೇನು ಲೆಕ್ಕ ಇಲ್ಲ. ಜಾಗ ಖಾಲಿ ಇದ್ದಾರೆ ಮಾಡ್ಬಿಡ್ಬೋದು. ಯೋಚನೆ ಅನುಸಂಧಾನ ಇದೆ ದೇವ್ರ ಬಗ್ಗೆ ಸರ್ವತ್ರ. ಎಲ್ಲವೂ ಎಲ್ಲ ಎಲ್ಲವೂ ಬೇಡ ಪರಮಾತ್ಮನಿಗೆ, ಮತ್ತೆ ಎಲ್ಲವೂ ಎಡಬಲಗಳ ಲೆಕ್ಕನೇ ಇಲ್ಲ. ಆಕಾಶಕ್ಕೆ ಎಲ್ಲೋದ್ರೂ ಪೂರ್ವ ಪಶ್ಚಿಮ ತಿರಿದಾಗೆಲ್ಲ ಕಾಣ್ತಿಕ್ ಕಾಣಿಸ್ತಿರ್ತವೆ. ಅದಕ್ಕೆ ಒಂದು ಮನೆ ಸೆಟ್ಲ್ ಮಾಡಿಬಿಡ್ತಾರೆ, ಬೇರೆ ಕಡೆ ಮಾಡಕ್ ಬರೋದಿಲ್ಲ ಅದು. ಅದು ಬೇರೆ ಪ್ರಶ್ನೆ. ನಾವು ಹೇಳ್ತೀರ ದೇವ್ರ ಬಗ್ಗೆ ಹೇಳ್ತಿರೋದು ಈಗ. ಯಾರಿಗೆ? ಯಾರು ಹೇಳಿದ್ರು? ಅದು ಹೇಳಿದ್ದೇನೋ ಎರಡೀಗ ಎರಡು ಪದ್ಧತಿ. ಫಸ್ಟ್ ದೇವರನ್ನ ಅರ್ಥ ಮಾಡ್ಕೊಂಡು ಮಾಡೋದು ಒಂದು ಪದ್ಧತಿ. ಬರೀ ಹಾಕೋದು ದೇವಸ್ಥಾನಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಬರೋರೆಲ್ಲ ಸಾಮಾನ್ಯವಾಗಿ ಪ್ರತೀಕ. ಅದು ಪ್ರತೀಕದಲ್ಲಿ ಉಪಾಸನೆ ಮಾಡೋರೆಲ್ಲ ಯಾರು? ಪ್ರತೀಕರು ಉಪಾಸನೆ ಮಾಡೋದು ಯಾರು ಸಾಮಾನ್ಯವಾಗಿ? ಉತ್ತಮಾಧಿಕಾರಿಗಳಲ್ಲ. ಅದರಿಂದ ರಿಸ್ಟ್ರಿಕ್ಷನ್ ಹಾಕ್ಬೇಕು ಅವ್ರಿಗೆ. ಇಲ್ಲಿ ಹಾಕಿರ್ತಾರೆ, ಮಕ್ಕಳಿಗೆ ಹೇಳ್ಬೇಕಾದ್ರೆ ಮುಟ್ಬೇಡ, ದೊಡ್ಡವರು ಮುಟ್ಬೇಡ ಅಂತ ಹೇಳೋದಿಲ್ಲ, ಚಿಕ್ಕ ಮಕ್ಕಳಿಗೆ ಮುಟ್ಬೇಡ ಅಂತ ಹೇಳ್ತಾರೆ. ಅದಕ್ಕೆ ರಿಸ್ಕ್ ಇದೆ, ಅದಕ್ಕೋಸ್ಕರ ಇಲ್ಲಿ ಹಾಕಿ ಅಂತ ಹೇಳ್ತಾರೆ. ಅನುಸಂಧಾನ ಬೇಕವರಿಗೆ. ಆದ್ರೆ ಉಳಿದವರಿಗೆಲ್ಲ ಏನ್ ಜ್ಞಾನಿಗಳಾದವರಿಗೆ ನವ ಪುರಸ್ತಾದ ಪುಷ್ಟ ಅತಿರ್ಣ ಮಾತೇ ಇದೆ ಅದಕ್ಕೆ. ಅರ್ಥ ಆಯ್ತಾ? ಹೇಳಿದ್ನಲ್ಲ, ಸ್ವಿಚ್ಗಳು ಯಾಕೆ ಒಂದು ತೀರ ಕೆಳಗೆ ಹಾಕಲ್ಲ, ಅದಕ್ಕೆ ಮಕ್ಕಳು ಹಾಕಿಬಿಡ್ತಾರೆ. ತೀರ ಮೇಲೆ ಹಾಕೋದು ದೊಡ್ಡವ್ರಿಗೂ ಸಿಗೋದಿಲ್ಲ ಮೇಲೆ, ಅದಕ್ಕೆ ಒಂದು ಇದ್ರಲ್ಲಿ ಹಾಕ್ತಾರೆ. ಆ ರೀತಿಯಲ್ಲಿ ಮುಟ್ಟುವ ಡೇಂಜರ್ ಅಂತ ಎಲ್ರಿಗೂ ಹಾಕೋದಿಲ್ಲ, ತಿಳಿದಿದ್ದವ್ರು ಮಾತ್ರ ಹಾಕ್ತಾರೆ. ದೇವಸ್ಥಾನದ ಸಾಮಾನ್ಯ ನಿಯಮ ಏನು ಅಂದ್ರೆ, ಉಪಾಸನೆ ಮಾಡಕ್ ಬರೋರೆಲ್ಲ ಅವ್ರಿಗೇನು ಜ್ಞಾನತಮ್ಮ ಇತ್ಯಾದಿ ಜ್ಞಾನ ಇರೋದಿಲ್ಲ, ಅದಕ್ಕೇನ್ ಮಾಡ್ಬೇಕು ಅವರು? ಪ್ರತಿಷ್ಠೆ ಬಲಗಡೆ ನಮಸ್ಕಾರ ಹಾಕ್ಬೇಕು, ವಿಧಿ ಅದು. ಬಟ್ ಒಳ್ಳೆ ಉತ್ತಮಾಧಿಕಾರಿ ಅದು ಏನ್ ಮಾಡ್ತಾನ ಅವನು? ಪಟ್ಟ ಅಲ್ಲಿ ಬರೋದೇ ಇಲ್ಲ, ಪಟ್ಟ ಎಲ್ಲಿ ಕೂತಿರ್ತಾನೆ, ಎಲ್ಲ ಅರಣ್ಯ ಕೊಟ್ಬಿಡ್ತಾರೆ. ಅದಕ್ಕೆ ನಮ್ಮಲ್ಲಿ ದೇವಸ್ಥಾನಗಳಿದ್ರೆ ಸ್ವಯಂ ವ್ಯಕ್ತ, ಇಲ್ಲೋದ್ರಿಲ್ಲ. ಹಿಂದಿನ ಕಾಲಕ್ಕೆ ಬಹಳ ಕಡಿಮೆ ಆಯ್ತು, ಬರ್ತಾ ಬರ್ತಾ ಏನಾಯ್ತು, ಫ್ಯಾಷನ್ ಆಗಿಬಿಡುತ್ತೆ ದೇವರ ದೇವಸ್ಥಾನ ಮಾಡೋದೆಲ್ಲ. ರಾಜ ಮಹಾರಾಜರ ಪ್ರತಿಷ್ಠೆ ಆಯ್ತದ. ಇವತ್ತು ಇನ್ಕಮ್ ಟ್ಯಾಕ್ಸ್ಗೋಸ್ಕರ ಎ ಟಿ ಜಿಗೋಸ್ಕರ ದಾನ ಮಾಡ್ತಾರಲ್ಲ, ಆ ಟೈಪ್ ಹೆಸರಿಗೋಸ್ಕರ ಮಾಡೋ ಪದ್ಧತಿ ಬಂದ್ಬಿಡುತ್ತೆ. ಯಾರು ದೊಡ್ಡ ದೇವಸ್ಥಾನ ಕಟ್ಸಿದ್ದಾರೆ ಆ ಥರ ಶುರುವಾಗಿಬಿಟ್ಟು ಕಾಂಪಿಟೇಷನ್ ಆಗಿಬಿಟ್ಟು ಜೇವಡರೆಲ್ಲ ದೇವಸ್ಥಾನದ ಒಂದಿದ್ದು ಕಾಂಪ್ಲೆಕ್ಸ್ ಶುರುವಾಯ್ತು. ಅವ್ಯಾವ ಏನಲ್ಲ, ಭಾರಿ ಇನ್ಸಿಡೆಂಟ್ ಅಲ್ಲ ಅವೆಲ್ಲ. ಭಾರಿ ಗೋಪುರ ಉತ್ತರ ಭಾರತಕ್ಕೆ ಹೋಗಬೇಕಾದ್ರೆ ಹಳೆ ಯಾವುದು ಸಿಗೋದೇ ಇಲ್ಲ. ಉತ್ತರ ಭಾರತದ ಇತ್ತೀಚೆಗೆ ಕೆಲವು ಇವರು ಮಾಡಿದ್ದಾರೆ ಹೊರತು ಹಳೆ ಯಾವುದೂ ಇಲ್ಲ. ಅಲ್ಲಿರೋ ಕ್ಷೇತ್ರ ಅಷ್ಟೇ, ಕ್ಷೇತ್ರ ಪ್ರಾಧಾನ್ಯ ಹೊರತು ಇದು ಪ್ರಾಧಾನ್ಯ ಇಲ್ಲ. ಇಲ್ಲೇನಾಯ್ತು ಅಂದ್ರೆ ರಾಜಭಾರಿ ಈ ತರ ಕಾನ್ಸೆಪ್ಟ್ ಬಂತು, ಆ ತರ ಮಾಡಿದ್ರು. ಇದರಲ್ಲಿ ಯಾಕೆ ಹೇಳ್ತೇನೆ ಅಂದ್ರೆ ಪ್ರತ್ಯೇಕ ಅಂಬೋದು ಯಾರಿಗೆ ಬೇಕಾಗ್ತದೆ? ಉತ್ತಮ ಅಧಿಕಾರಿಗಳಿಗೆಲ್ಲ ನಡೀತಾ, ಅದಕ್ಕ ನಿಯಮಗಳು ಅಷ್ಟೇ ಹೊರತು ಉಳಿದವರಿಗೆಲ್ಲ. ಇನ್ನು ಬೇರೆಯವರು ಮಾತ್ರ ಎಲ್ಲ ಕಡೆ ಮಾಡಾಗಿಲ್ವೇ ಇಲ್ಲ, ಹೀಗೆ ಮಾಡಬೇಕು ನಿಯಮ. ಏನ ಉಪವೀತ ಬಿಟ್ಟು ಏನಾಗಂದ್ರೆ ಉಪವೀತ ಉತ್ತರೀಯ, ಯಾಕೆಂದ್ರೆ ಉತ್ತರೀಯ ವಸ್ತು ಯಾತಕ್ಕೆ ಅಂದ್ರೆ ಮೈ ತಾಕ್ಬೇಕು ದೇವರಿಗೆ, ಅದು ವಸ್ತ್ರ ಅಡ್ಡ ಇರಬಾರ್ದು ಅಂತ. ಇವ್ರ ಮೇಲೆ ಇಂಜೆಕ್ಷನ್ ಅಂತ ಮೇಲೆ ಇಂಜೆಕ್ಷನ್ ಕೊಟ್ಟರೆ ಬಟ್ಟೆ ಮೇಲೆ ಕೊಡಲ್ವಲ್ಲ, ಹೌದಲ್ಲ? ಆ ರೀತಿ ನಾವೇನ್ ಮಾಡ್ತೇವೆ, ಯಾಕೆ ವಸ್ತ್ರ ಹಾಕೊಂಡು ಮಾಡ್ತೇವೆ, ಮಣ್ಣು ಹತ್ತಬಾರದು ಅಂತೇಳಿ ಆ ಭಾವನೆ ಇರಬಾರ್ದು. ದೇವರಿಗೆ ಏನಿರ್ಬೇಕು? ದೇವರ ಸಂಪೂರ್ಣ ದೇವರ ಸಮರ್ಪಣೆ ಆಗ್ಬೇಕು. ಪುರುಷ ಶಿರಸ ದೃಷ್ಟ ಮನಸ್ಸ ವಚಸ ತಥಾದ್ರಿಂದ ಸ್ಪರ್ಶ ಆಗಲಿ ದೃಷ್ಟಿಯಿಂದ ಮಾಡೋದು. ಧೂಳಿ ಮೆಚ್ಚಬೇಕಲ್ಲ. ರೇಣು ಕುಂಠಿತ ಗಾತ್ರಶ್ಯ ಕಣ ಯಾವಂತಿ ಭಾರತ ತಾವದ್ವಷ್ಟ ಸಹಸ್ರಾಣಿ ವಿಷ್ಣು ಲೋಕೆ ಮಹಿಯತೆ. ಕೃಷ್ಣಾವೃತ ಮಾರಣವ ದೇವರು ನಮಸ್ಕಾರ ಹಾಕಿದಾಗ ಮೈಗೆ ಎಷ್ಟು ಧೂಳಿನ ಕಣ ಅಂಟುತ್ತೋ ಒಂದೊಂದು ಧೂಳಿನ ಕಣಕ್ಕೆ 1,000 ವರ್ಷ ಇರ್ತಾರಂತ. ಧೂಳು ಹಾಕಿಕೊಟ್ಟು ನಮಸ್ಕಾರ ಮಾಡಬಾರ್ದು, ಅದು ಸಿದ್ಧ ಆಗಿರಬೇಕು. ಆ ಧೂಳು ಎಂತ ಧೂಳು? ಅದು ಪವಿತ್ರ ಧೂಳು, ಅಂತದ್ದು ಕಾಲೋಡ ಹೊರತು ಬೇರೆದಕ್ಕೆಲ್ಲ ಮಾಡಬಾರ್ದು. ಕಿಂಚ ಸತ್ಯಾದ್ಯ ಅದಕ್ಕೆ ಅಧಸ್ತಾತವ ಪದಕ್ಕೆ ಇಷ್ಟೆಲ್ಲ ಬಂದು ಸೇವ ಅಧಸ್ತಾತ್ ಇತ್ಯಾದಿನ ಉಚಿತ ಯದ್ ಭೂಮ್ನಃ ಪೂರ್ಣತ್ವಂ ತದೇವ ಅಹಂಕಾರಾತ್ಮನೋ ರುಚ್ಯತೆ. ಅಹಮೇವ ಅಧಸ್ತಾತ್ ಆತ್ಮೈವ ಅಧಸ್ತಾತ್ ಎಲ್ಲ ಕಡೆ ನಾನೇ ಅಂತ ಪರಮಾತ್ಮ ಹೇಳಿದ. ತಥಾ ಶ್ರುತ್ಯ ಅಂತ ಅಧಸ್ತಾತ್ ನಾನಿದ್ದೇನೆ ಪೂರ್ವರೂಪ ಅಂತ ಅರ್ಥ. ಅಲ್ಲೂ ಕೂಡ ಉತ್ತರ ಅಧಸ್ತಾತ್ ಇದ್ದೇನೆ, ಸಾಮಾನ್ಯ ಆಕಾರನೇ ಕೆಳಗಿದ್ದಾನೆ. ಎಲ್ಲಿದ್ದಾನೆ? ಇಡೀ ಭೂಮಿನ ಹೇಗೆ ಹೊತ್ತಿದ್ದಾನೆ? ಪೂರ್ವರೂಪದಿಂದ ಹೊತ್ತಿದೆ. ಇನ್ನೂ ವಿಶೇಷ ಚಿಂತನೆ ಅದು. ಶ್ರುತ್ಯಂತಾರೆ ಸರ್ವೇಶಾವ ಪೂರ್ಣತ್ವ ಮುಚ್ಚದೆ ಸತ್ಯಂ ಪೂರ್ಣಂ ಇತ್ಯಾದಿನ ಎಲ್ಲ ಪೂರ್ಣ ರೂಪಗಳು ಅಂತ ಹೇಳಿದ್ರಿಂದ ವಿಷ್ಣು ಒಬ್ಬನೇ ಪೂರ್ಣತ್ವ, ಬೇರೆ ಯಾರಿಗೂ ಇಲ್ಲ. ಅತಃ ಸತ್ಯಾದೀನಾಂ ಆತ್ಮಾಂತಾನಾಂ ಭಗವತ್ ಸ್ವರೂಪತ್ವೇನ ಸೈವ ಪ್ರಾಣಾದುತ್ತಮ ಇತ್ಯುಕ್ತಂ ಉಪಪನ್ನಮಿತಿ ಸಿದ್ಧಂ. ಇಷ್ಟೆಲ್ಲ ಓದಿ ನಮ್ಮಲ್ಲಿ ಏನ್ ಮಾಡ್ತಾರೆ? ನರಸಿಂಹದೇವ್ರ ಒಕ್ಕಲು ಬೇರೆ, ಶ್ರೀನಿವಾಸನ ಒಕ್ಕಲು ಬೇರೆ ಬೇರೆ ಮಾಡ್ಕೊಂಡ್ಬಿಡ್ತಾರೆ. ಇಷ್ಟೆಲ್ಲ ಓದಿ ಏನ್ ತಿಳ್ಕೊಂಡಾಗಾಯ್ತು ಅವರು? ಅಂದ್ರೆ ದೇವ್ರ ರೂಪಗಳು ಭೇದ ತಿಳ್ಕೊಂಡಾಗಾಯ್ತು, ತಿಳ್ಕೊಬಾರದಲ್ಲ. ಸ್ವಗತ ಭೇದ ವರ್ಜಿತ ಅಂತ ಕರೆದ ಮೇಲೆ ಇವರು ಎಷ್ಟು ಗಲಾಟೆ ಅಂದ್ರೆ ಏನು ಬಹಿಷ್ಕಾರ ಹಾಕೋದನ್ನ ಬಾಕಿ ಹೋಗ್ಬಿಟ್ರೆ, ಓ ಎಂದ ಹೋಗಿ ಬಂದ್ರಿ ನೀವೀಗ, ಭಾರಿ ಅನ್ಯಾಯ ಮಾಡಿದ್ರೆ, ಹೋಗಬಾರ್ದಾಗಿತ್ತು ಹಾಗೆ ಹೀಗೆ ಅಂತ ಹೇಳಿ ಒಂದು ಮಾಡ್ತಾರೆ. ತಿಳುವಳಿಕೆನೆ ಇಲ್ಲ, ತುಂಬಾ ಜನಕ್ಕೆ ಅಂತ ಮೂರ್ಖತನ ಭಾರಿ ಮಾಡ್ತಾರೆ. ಅದೇ ಹೇಳಿದ್ ಇಷ್ಟತ್ತೆ, ಅದೇ ತಪ್ಪು ಅಂತ ಹೇಳ್ತಾರೆ. ಅವೆಲ್ಲ ಯಾರೋ ಮಾಡ್ಕೊಂಡಿದ್ ವ್ಯವಸ್ಥೆ, ಅದ್ ಯಾತಕ್ ಮಾಡಿದ್ರು ಗೊತ್ತೇನೋ. ಕೆಲವರೆಲ್ಲ ತಂತ್ರ ಮಾಡಿದ್ರು. ಏನ್ ತಂತ್ರ? ಎಲ್ಲ ನರಸಿಂಹದೇವರ ದೇವಸ್ಥಾನ ಇದೆ, ಎಲ್ಲ ತಿರುಪತಿಗೆ ಹೋಗಿ ಕೂತ್ಬಿಡ್ತಾರೆ. ಆಮೇಲೆ ಪದಿತ ಆಯ್ತು, ಏನ್ ಮಾಡ್ಬಿಟ್ರು? ರೋಗವಾರದ ಮಾಡ್ಬಿಟ್ಟು ತೆಪ್ಪ ಕೂತಿರ್ತಾರೆ. ಬ್ಯಾನ್ ಮಾಡೋ ಉದ್ದೇಶ ಏನಿರುತ್ತೆ ಯಾವಾಗಲೂ ಕೂಡ? ಅವ್ರು ಪದಿತ ಆಗುತ್ತೆ ಆಮೇಲೆ, ಅದಕ್ಕೋಸ್ಕರ ಹೋಗಬಾರ್ದು. ಅವ್ರು ಏನ್ ಮಾಡಿದ್ರು? ಇವ್ರು ಬರಬಾರ್ದು ಅಂತ ಮಾಡ್ಕೊಂಡು ಪರಸ್ಪರ ಅಡ್ಜಸ್ಟ್ಮೆಂಟ್ ಅದಾಗಾಯ್ತದೆ. ಹೇಳಿತಾ, ಆಕ್ಚುಲಿ ಹಾಗಲ್ಲ. ಪ್ರಸ್ತುತ ಏನಿಲ್ಲ, ಎಲ್ಲಿ ಹೋಗ್ತಿ ಅವಶ್ಯ ಹೋಗಿ, ಏನು ತಪ್ಪಲ್ಲ. ದೇವ್ರ ರೂಪಗಳಿಗೆ ಏನಿಲ್ಲ, ಭೇದ ಇಲ್ಲ. ಆದ್ರಿಂದ ನಿಶ್ಚಿತ ಮನ್ಬಂಧಾರ ಇದ್ದವರಿಗೆ ಆ ಪ್ರಶ್ನೆನೇ ಬರೋದಿಲ್ಲ. ನಮ್ಮಲ್ಲಿ ಹೇಳಿ ನಾವು ವಿಷ್ಣು ಸರ್ವತ್ವತ್ವ ಗೊತ್ತಿರಲಿ ಬಿಡ್ಲಿ, ಇದು ಸಣ್ಣ ಸಣ್ಣ ವಿಷಯ ಭಾರಿ ದೊಡ್ಡದಾಗಿ ಗೊತ್ತಿರ್ತದೆ. ಗೊತ್ತಾಗಿರಬಾರ್ದು ತಪ್ಪು ವಿಷಯಗಳವೆಲ್ಲ ಕೂಡ. ಕಾಮ ಪ್ರಕೃತಿ ಇರಪಿ ಜನ್ಮ ದೇಹೇ ಸಂಸಾರ ಪ್ರಾಪ್ತಿಯೇ ಕಿವಿತಿ ನಾಮಾದೇವ ವಿಷ್ಣು ಮಾದಿಷ ಅಪಾಠ ಇತ್ಯತ್ರ ಉಚ್ಯತೆ. ಓಂ ಕಾಮಾದಿತರತ್ರ ತತ್ರ ಚ ಆಯತನಾದಿಭ್ಯ ಓಂ. ಇಷ್ಟೊತ್ತು ವಾಯುದೇವರ ಬಗ್ಗೆ ಆಯ್ತು, ಆಮೇಲೆ ವಿಷ್ಣುವಿನ ಬಗ್ಗೆ ಆಯ್ತು, ಮಹಾಲಕ್ಷ್ಮಿ ಬಗ್ಗೆ ಹೇಳಬೇಕಾಗಿದೆ ಈಗ. ಸೊ ಮಹಾಲಕ್ಷ್ಮಿಗೂ ಬರಲೇ ಇಲ್ಲ, ಅವರೆಲ್ಲಿ ಬರ್ತಾರೆ ಈಗ? ಅವರೆಲ್ಲ ಬದ್ಧರಲ್ಲಿ ಬಂದ್ಬಿಡ್ತಾರೋ ಅವತ್ತು, ಎಲ್ಲೋ ಯಾವ ಬಗಲೆಯಲ್ಲಿ ಬರ್ತಾರೆ ಅಂತ ಅಷ್ಟೇ ಬಂತು. ಅದನ್ನ ಹೇಳಬೇಕೀಗ. ಅದಕ್ಕೆ ಹೊರಟಿರೋ ಸೂತ್ರಗಳಿವೆಲ್ಲ ಕೂಡ. ಅದಕ್ಕೆ ಬ್ರಹ್ಮಸೂತ್ರ ಓದಿದ ಮೇಲೆ ಏನೇನೋ ಡೌಟ್ ಇರಬಾರ್ದು. ಬ್ರಹ್ಮಸೂತ್ರನ ಬರೆದಿದ್ದೇ ಅದಕ್ಕೆ ವಿನಿರ್ಣಯಂ ಬ್ರಹ್ಮಸೂತ್ರಂ ಚಕಾರ. ಯಾವ ಪ್ರಶ್ನೆಗೆ ಉತ್ತರ ಸಿಗಬೇಕು? ಓಂ ಕಾಮಾತ್ ಅನ ಅಲ್ಲ 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 ಅಂತ ಬಂದು ಮುಗಿದೋಯ್ತು. ಈಗ ನಾಮಾದಿಗಳ ಮೇಲಕ್ಕೆ ಬಂದಿದ್ದಾರೆ ಈಗಾಗಲೇ, ಎಲ್ಲ ಮುಗಿಸ್ಕೊಂಡು ಪ್ರಾಣದೇವರವರಿಗೆ ಬಂದರು. ಆಮೇಲೆ ಏನ್ ಮಾಡಿದ್ರು? ಪ್ರಾಣದೇವರು ಯಾರು ಇದ್ದಾರ ಅಂತ ಕೇಳಿದ್ರು. ಭೂಯಾನ್ ಅವರೇ ದೊಡ್ಡವರು ಅಂತ ಹೇಳಿಬಿಟ್ರು. ಅವ್ರಿಂತ ಯಾರು ಇಲ್ಲ ಅಂತ ಕೇಳಿದ್ರೆ ಸತ್ಯ ಅಂತ ಹೇಳಿದ್ರು. ಆ ವಿಷಯ ತಿಳಿಸ್ಕೊಡಿ ಅಂತ ಕೇಳಿದ ತಕ್ಷಣ ಮತ್ತೆ ಏನಿಷ್ಟ ಎಲ್ಲ ಹೇಳಕ್ಕೆ ಶುರು ಮಾಡಿದ್ರು. ಆ ಪೂರ್ವಪಕ್ಷಿ ಮಾಡಿದ್ದಷ್ಟೇ ಅದು, ಪೂರ್ವಪಕ್ಷಿ ಪ್ರಶ್ನೆ ಅದು. ಅಲ್ಲಿಲ್ಲ, ಯಾವ್ದರಲ್ಲಿಲ್ಲ, ಉಪನಿಷತ್ತಲ್ಲಿಲ್ಲ ಅದು. ಇವನ್ ತಾನೇ ಪ್ರಶ್ನೆ ಹಾಕೊಂಡ, ಸುಮ್ನೆನೆ ಪ್ರಶ್ನೆ ಹಾಕೊಂಡ. ಎಷ್ಟೊಂದು ಜನ ಹೆಸರು ಹೇಳ್ತಾರಲ್ಲ, ಆದ್ರೆ ಅವರೆಲ್ಲ ಬೇರೆ ಬೇರೆ ವ್ಯಕ್ತಿಗಳು, ಇಷ್ಟು ಒಮ್ಮೆ ಹೇಗಾಗ್ತಾರೆ ಅಂತ ಕೇಳಿದ್ರೆ, ಅಲ್ಲ ಅವ್ರು ಕೇಳಿದ ಪ್ರಶ್ನೆ ಹಾಕಿಡೇ ಇಲ್ಲ ಅಂತ. ಏನ್ ಕೇಳ್ತಾನ? ಮಹಿಮೆ ಹೇಳು ಅಂತ ಕೇಳಿದ್ರೆ, ಸತ್ಯ ಆದ್ರೆ ಏನು ಅಂತ ಕೇಳಿದ, ಅದೇ ಎಕ್ಸ್ಪ್ಲನೇಷನ್ ಕೊಟ್ಟು. ಅದರಿಂದ ಕಾಂಟ್ರೇಷನ್ ಬರಲ್ಲ, ಪ್ರಶ್ನೆನ ಅಡ್ಜಸ್ಟ್ ಚೇಂಜ್ ಮಾಡ್ಕೊಂಡ್ಬಿಟ್ಟ ಅವನು. ಗೊತ್ತಾಯ್ತಾ? ಪ್ರಶ್ನೆ ಚೇಂಜ್ ಮಾಡ್ಕೊಂಡ್ ಅನಾಹುತ. ಅವ್ರ ಮೇಲೆ ಇದ್ದಾರ ಅಂತ ಪ್ರಶ್ನೆ ಕೇಳಲೇ ಇಲ್ಲ. ಹೈಯೆಸ್ಟ್ ಸತ್ಯ ಅಂತ ಹೇಳಿ ಆಗಿತ್ತು ಈಗಾಗಲೇ. ಆತನ ಮಹಿಮೆ ಹೇಳಿ ಅಂತ ಕೇಳಿದ, ಆ ಕೃತಿ ನಿಷ್ಠ ಅಂತ ಹೇಳಿ. ಆದ್ರಿಂದ ಉತ್ತರ ಕ್ಲಿಯರ್ ಆಗಬೇಕು. ಓಂ ಪ್ರಕೃತಿ ಇರಪಿ ಜನ್ಮ ದೇಹೇ ಸಂಸಾರ ಪ್ರಾಪ್ತೇಹೇ ಪ್ರಕೃತಿ ಮಹಾಲಕ್ಷ್ಮಿ. ಅವರಿಗೂ ಹುಟ್ಟು ಇದೆ ಅಂತ ಆಯ್ತಲ್ಲ, ರುಕ್ಮಿಣಿ ಸತ್ಯಭಾಮ ರೂಪಗಳು ಬಂದ್ರಲ್ಲ, ಅಥವಾ ಪ್ರಕೃತಿಯ ಮಹತ್ತತ್ವ ಇತ್ಯಾದಿ ಆಗುತ್ತಲ್ಲ, ಅಂದ್ಮೇಲೆ ಅವ್ರು ಎಲ್ಲಿ ಸೇರ್ತಾ ಹಾಗಿದ್ರೆ ಕಿಂ ನಾಮಾದಿಷು ಅಪಾಠ ನಾಮ ಇತ್ಯಾದಿಗಳಲ್ಲಿ ಯಾಕೆ ಸೇರಿಸಲಿಲ್ಲ ಅವ್ರ ಹೆಸರನ್ನ ಅಂತ ಪ್ರಶ್ನೆ ಬಂತು. ಅದು ಉತ್ತರ ಕೊಡ್ತಾರೆ, ಓಂ ಕಾಮಾತ್ ಇತರತ್ರ ತತ್ರ ಚ ಆಯತಾದಿಭ್ಯ ಓಂ ಸ್ವೇಚ್ಛೆಯೈವ ಮೂಲಸ್ಥಾನೇ ಸ್ಥಿತ ಅನ್ಯತ್ರ ಅವತಾರಾನ್ ಕರೋತಿ ಈಶ್ವರೇಚ್ಛಾನುಸಾರೇಣ. ಎಷ್ಟು ಒಳ್ಳೆ ವಿಚಾರಗಳಿವೆಲ್ಲ ಕೂಡ. ಮಹಾಲಕ್ಷ್ಮಿ ಕೂಡ ನಾರಾಯಣನಂತೆ ಸ್ವೇಚ್ಛೆಯಿಂದ ಅವತಾರ ಮಾಡ್ತಾರೆ ಹೊರತು ಅವ್ರಿಗೇನಿಲ್ಲ, ಪ್ರಾಕೃತ ದೇಹ ಇಲ್ಲ. ಇಂಪಾರ್ಟೆಂಟ್, ಪ್ರಾಕೃತ ದೇಹ ಇದ್ದವ್ರ ಬಗ್ಗೆ ಮಾತಾಡಿದ್ರು ಇಷ್ಟೊತ್ತು ನಾವು. ವಾಯುದೇವರು ಪ್ರಾಕೃತ ದೇಹ ಇದೆ ಅದಕ್ಕೆ ಅಲ್ಲಿ ಇಷ್ಟಲ್ಲಿ ಮಾತಾಡಿ, ಇವ್ರಿಗೆ ಆ ದೇಹ ಇಲ್ಲ ಅದರಿಂದಾಗೇನೆ ಆ ಲಿಸ್ಟಲ್ಲಿ ಬರೋದಿಲ್ಲ ಅಂತೇಳಿ. ಮಹಾಲಕ್ಷ್ಮಿ ಕೂಡ ಯಾವ ಲಿಸ್ಟಲ್ಲಿ ಬರೋದಿಲ್ಲ, ಸಾಧಕರ ಲಿಸ್ಟಲ್ಲಿ ಬರೋದಿಲ್ಲ, ನಿತ್ಯ ಮುಕ್ತರು. ಇವರೆಲ್ಲ ಮುಕ್ತರಲ್ಲ, ಮುಕ್ತರಲ್ಲದವ್ರ ಬಗ್ಗೆ ನಾವು ತಾರತಮ್ಯ ಹಿಡಿದಿರೋದು ಇಷ್ಟೊತ್ತು ಕೂಡ. ಇವರು ಮುಕ್ತರನ್ನು ಸೇರಿಸಲಿಕ್ಕೆ ಹೊರಟಿಲ್ಲ ಆದ್ರಿಂದ ಮಹಾಲಕ್ಷ್ಮಿ ವಿಷಯ ಯಾಕೆ ಬರಲಿಲ್ಲ ಅಂತ ಕೇಳಬೇಡ. ಕಾಮಾತ್, ಕಾಮಾತ್ ಅಂದ್ರೆ ಸ್ವೇಚ್ಛೆಯ, ಇತರತ್ರ ತತ್ರ ತತ್ ಆಯತನಾದಿಭ್ಯ ಸ್ವೇಚ್ಛೆಯವ ಮೂಲ ಸ್ಥಾನೇ ಸ್ಥಿತ ಅನ್ಯತ್ರ ಅವತಾರಾನ್ ಕರೋತಿ ಈಶ್ವರೇಚ್ಛಾನುಸಾರೇಣ. ಸ್ವೇಚ್ಛ ಅನ್ನೋದಕ್ಕೆ ಎರಡರ್ಥ, ಮದ್ದು ತಮ್ಮ ಇಚ್ಛ, ಮುಖ್ಯವಾಗಿ ದೇವರಿಚ್ಛ, ಎರಡು ಸೇರ್ತಾ ಇದೆ. ಇವ್ರು ಕೋಯಿನ್ ಸೈಡ್ ಸಿಂಕ್ರನೈಸ್ ಆಗೋದ್ರಿಂದ ಸ್ವೇಚ್ಛೆ ಶಬ್ದಕ್ಕೆ ನಾವು ಅಷ್ಟು ಸ್ವೇಚ್ಛೆಯಿಂದ ನಡ್ಕೊಂಡಿವಿ ಅಂದ್ರೆ ಸ್ವ ಅಂದ್ರೆ ದೇವರು, ದೇವರಿಚ್ಛೆ ನಮ್ಮ ಇಚ್ಛೆ ಸೇರಿದೆ ಅಂತ ಹೇಳ್ಕೋಬೇಕು. ನಮ್ದೇ ಇಚ್ಛೆ ಅಂದ್ರೆ ಬೆಲೆ ಇಲ್ಲ. ಸರ್ವಾಯತನ ಸರ್ವಕಾಲ ಸರ್ವೇಚ್ಛ ನ ಸರ್ವಜ್ಞಾನ ಸರ್ವ ಸರ್ವಜ್ಞಾನ ಬದ್ಧ ಬಂಧಿಕ ಸೈಷ ಪ್ರಕೃತಿ ಅವಿಕೃತಿ ಇತಿ ವತ್ಸಶ್ರುತೇ. ವತ್ಸಶ್ರುತಿ ಹೇಳ್ತಾ ಇದೆ, ಸರ್ವಾಯತನ ಎಲ್ಲ ಕಡೆ ಇದ್ದಾರೆ ಮಹಾಲಕ್ಷ್ಮಿ, ಸರ್ವತ್ರ ವ್ಯಾಪ್ತಳು, ಸರ್ವಕಾಲ ಎಲ್ಲಾ ಕಾಲದಲ್ಲಿ ಇದ್ದಾರೆ, ನೋ ಚೇಂಜ್. ಆಮೇಲೆ ಸರ್ವೇಚ್ಛ ಎಲ್ಲರಿಚ್ಛೆ ನಿಯಮನವನ್ನು ಮಾಡ್ತಾಳೆ. ನಾ ಸರ್ವ ಅಜ್ಞಾನ, ಅಜ್ಞಾನ ಅವರಿಗಿಲ್ಲ, ಬದ್ಧ ಬಂಧಾಳಲ್ಲ, ಬಂಧಿಕ ಆದ್ರೆ ಬಂಧನ ಮಾಡೋ ಶಕ್ತಿ ಅವರಿಗಿದೆ. ಸೈಷ ಪ್ರಕೃತಿಯ ಬಂಧನ ಅಂತೇವಲ್ಲ, ಮಹಾಲಕ್ಷ್ಮಿಯ ಬಂಧನ ಅದು. ಬಂಧಿಕ ಸೈಷ ಪ್ರಕೃತಿ, ಎಲ್ಲರ ಬಂಧನ ಮಾಡತಕ್ಕಂಥವ್ರು ಇವರು. ಅವ್ರು ಮಾತ್ರ ಅವಿಕೃತಿ, ವಿಕಾರ ಆಗೋದೇ ಇಲ್ಲ, ಬಂಧನ ಮಾಡ್ತಾರೆ. ಏನಿದೆ ಏನ ಸರ್ವಜ್ಞ ಅಲ್ಲ ಅಲ್ಲ, ಒಂದ್ ನಿಮಿಷ, ಏನಿದೆ ಅದರಲ್ಲಿ ಏನಿದೆ, ಸರ್ವಜ್ಞಾನ ಅಂತಿದೆ, ಅದು ಸರ್ವಜ್ಞಾನ ಅಂತಿದೆ. ನಾ ಸರ್ವಜ್ಞಾನ ಇದೆ, ಅದು ನಾ ಸರ್ವ ಅಜ್ಞಾನ, ಯಾವ್ದ್ರ ಬಗ್ಗೆ ಅಜ್ಞಾನ ಇಲ್ಲದವಳಲ್ಲ, ಗೊತ್ತಾಯ್ತು, ಯಾವ್ರ ಬಗ್ಗೆ ಅವಗಾರ ಇಲ್ಲದವಳಲ್ಲ. ನಾ ಸರ್ವಜ್ಞಾನ ಇಟ್ಕೊಂಡ್ಬಿಟ್ರೆ ದೇವರಂತೆ ಸರ್ವಜ್ಞಾಳಲ್ಲ, ಆ ರೀತಿ ತಿಳ್ಕೊಂಡ್ರೆ ಆಯ್ತು ಅಷ್ಟೇ. ಅದೇ ಪಾಠ ಇದ್ರೆ ಅಲ್ಲಿ ಪಾಠ ಬೇರೆ ಮಾಡ್ಕೊಂಡಿದ್ದಾರೆ ಇಲ್ಲಿ ನೋಡೋಣ ವ್ಯಾಖ್ಯಾನದಲ್ಲಿ. ಈಶ್ವರ ಅದನ್ನ ಹತ್ರ ಇದ್ದ ಹಾಗೆ, ನಾಮಾದಯಸ್ತು ಬದ್ಧತ್ವ ಮೋಚಕತ್ವ ಪರೋಪಿಚ ಉಭಯೋರೂಪಿ ಅಭಾವೇನ ಯಥಾವ್ಯಕ್ತಂ ನತೂದಿತಂ. ಹೇಳಿ ಕಾರಣ ಹೇಳ್ತಾರೆ. ಈಗ ನಾಮಾದಿಗಳಂತೆ ಬದ್ಧರೂ ಅಲ್ಲ ಮಹಾಲಕ್ಷ್ಮಿ ದೇವಿ, ಪರಮಾತ್ಮನಂತೆ ಸ್ವಾತಂತ್ರ್ಯ ಇರೋರು ಅಲ್ಲ. ಅದಕ್ಕೇನು ಮಾಡಿದ್ರು ಈ ಗುಂಪನ ಸೇರಿಸಲೇ ಇಲ್ಲ ಅವರು, ಮತ್ತೆ ನಿಮಿಷ ಬೇರೆ ಬರುತ್ತಂತೆ, ಹಾಗೆ ಎತ್ತಿಟ್ಬಿಟ್ರೆ ಹೇಗೋ ಹಾಗೆ. ಅದು ನಾಮಾದಯಸ್ತು ಬದ್ಧತ್ವ ಮೋಚಕತ್ವ ಪರೋಪಿಚ, ಯಾವ್ರು ಬದ್ಧರು ಅವ್ರು ಮೋಚಕ ಹರಿ, ಉಭಯೋರೂಪಿ ಅಭಾವೇನ. ಮಹಾಲಕ್ಷ್ಮಿ ಏನಲ್ಲ, ಬದ್ಧರೂ ಅಲ್ಲ, ಸ್ವಾತಂತ್ರ್ಯನ ಮೋಕ್ಷ ಕೊಡೋರು ಅಲ್ಲ. ಅದಕ್ಕೇನ್ ಮಾಡಿದ್ರು ಯಥಾ ಅವ್ಯಕ್ತಂ, ಅದಕ್ಕೆ ಅವ್ರ ಬಗ್ಗೆ ಸ್ಪಷ್ಟ ಇಲ್ಲೇ ಹೇಳೋದಕ್ಕೆ ಹೋಗಿಲ್ಲ. ಶ್ರುತೌ ತಥಾ ಜೀವ ಪರೌ ಉಚ್ಚೇತೆ ಕಿಂಚನೇ ತರ, ಅದೇ ರೀತಿ ವೇದಗಳಲ್ಲಿ ಹೇಳಬೇಕಾದ್ರೆ ಜೀವ ಪರಮಾತ್ಮ, ಜೀವ ಪರಮಾತ್ಮ ಅಂತ ಹೇಳ್ತಾರೆ. ಯಾಕೆ ಪ್ರಸಂಗ ಬಂದಿದ್ದರಿಂದ, ಪರಮಾತ್ಮ ಜೊತೆ ಯಾವಾಗ ಯಾರನ್ನು ಸೇರಿಸಬೇಕು, ಮಹಾಲಕ್ಷ್ಮಿನ ಸೇರಿಸಲಿಲ್ಲ ಅಂತ ಹೇಳಿ ನಾವು ಬಿಡಾಗಿಲ್ಲ. ಜೀವರ ಬಗ್ಗೆ, ಜೀವ ದೇವರಲ್ಲ, ದೇವರು ಜೀವರಲ್ಲ ಅಂತ ಹೇಳೋದಕ್ಕೋಸ್ಕರ ಜೀವ ಪರ ಅಂತ ಅಷ್ಟೇ ಹೇಳಿದ್ರೆ ಹೊರತು, ಇನ್ ಬಿಟ್ವೀನ್ ಯಾರಿದ್ದಾರೆ, ಮಹಾಲಕ್ಷ್ಮಿ ಇದ್ದಾರೆ, ಪ್ರಸಂಗ ಬಂದಿಲ್ಲ ಅಂತ ಹೇಳಿಲ್ಲೇ ಹೊರತು ಅವ್ರ ಶ್ರೇಷ್ಠತ್ವಕ್ಕೆ ಧಕ್ಕೆ ಇಲ್ಲೇ ಇಲ್ಲ. ಋತೌ ತಥಾ ಜೀವ ಪರೌ ಉಚ್ಚೇತೆ ಕಿಂಚನೆ ತರತೆ ನೋಚ್ಯತೆ ಚ ತದಾ ತತ್ವ ದ್ವಯಂ ಸೈವ ತಮುದಾಹೃತಂ ಇತಿ ಬ್ರಹ್ಮ ತರ್ಕೆ. ಅದಕ್ಕೆ ಎರಡೇ ತತ್ವ, ಎರಡೇ ತತ್ವ ಅಂತ ಹೇಳ್ಬಿಡ್ತಾರೆ. ಜೀವ ಒಂದ್ ತತ್ವ, ಪರಮಾತ್ಮ ಒಂದೇ ತತ್ವ ಅಂತ ಹೇಳಿದಾಗ ಮಹಾಲಕ್ಷ್ಮಿ ಇದ್ದಾರಲ್ಲ, ಮಹಾಲಕ್ಷ್ಮಿ ದೇವರ ಜೊತೆ ಸೇರಿದ್ದಾಳೆ, ಜೀವ ತತ್ವ ಏಕವಾಸ ಹೇಳಿದಾಗ ಮೃದು ಜೀವರೆಲ್ಲ ಇಲ್ಲಿ ಸೇರಿಬಿಡ್ತಾರೆ. ಆದ್ರಿಂದ ಬಿಟ್ಟಿದ್ದೆ ಅಂತ ಹೇಳ್ಕೊಳಕ್ ಹೋಗಬಾರ್ದು, ಯಾಕೆ ಹೇಳಲಿಲ್ಲ ಅನ್ನೋದು ಕಾರಣ ಕೊಟ್ಟು, ಅದಷ್ಟು ಬೇರೆ ಏನಲ್ಲ. ಇನ್ನು ಅದ್ರ ಬಗ್ಗೆ ಹೇಳೋ ವಿಚಾರ ತುಂಬಾ ಇದೆ, ಅದನ್ನ ಹೇಳ್ತಾರೆ. ಮಹಾಲಕ್ಷ್ಮಿ ಉಪಾಸನೆ ಮಾಡ್ತಾ, ಮುಂದಿನ ಪ್ರಶ್ನೆ, ಈಗ ಅವ್ರು ಉಪಾಸನೆ ಮಾಡ್ತಾರೆ ಇಲ್ಲ ಹಾಗಿದ್ದಾರೆ, ನಿತ್ಯ ಮುಕ್ತರಾದ್ರೂ ಉಪಾಸನೆ ಮಾಡಬಾರದು, ಉಪಾಸನೆ ಮಾಡಿದ್ರೆ ದೇವರಿಗೆ ಒಬ್ಬರು ಮೈನಸ್ ಆದ್ರು ಉಪಾಸನೆ ಮಾಡೋರಲ್ಲಿ, ಪ್ರಶ್ನೆ ಬಂತು, ಅದಕ್ಕೆಲ್ಲ ಉತ್ತರ ಕೊಡ್ತಾರೆ ಅದು ನಾಳೆ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ಏನೇ ಬ್ರಹ್ಮ.